गच्छामि एतः गोह्यन्यः पुण्डरीकाक्षात् महाभारतकृद्धवे इत्यादि पुराणग्रन्थान्तरगतवाक्यार्थ अन्यथारूपपत्या नारदाध्ययनादिलिङ्गैश्च अवसीयते. ಇದು ಬರೀ ಮಹಾಭಾರತದಲ್ಲಿ ಬಂದಿದೆ ಅಷ್ಟೇ ಅಲ್ಲ, ಬೇರೆ ಪುರಾಣಗಳ ವಿಷಯ ಬಂದಿದೆ. ಒಂದು ವಿಷಯ ಅದರಲ್ಲಿ ಬರೋದು, ಬೇರೆ ಕಡೆ ಬರೋದು, ಒಂದಕ್ಕೊಂದು ಏನಾಗ್ತಾ ಹೋಗುತ್ತೆ, ಪ್ರಾಮಾಣ್ಯ ಹೆಚ್ಚುತ್ತಾ ಹೋಗುತ್ತೆ. ಹಿಂದೆ ಹೇಳಿದ್ದಾರೆ, ಬಹು ಪ್ರಮಾಣ ಸಂವಾದಸ್ಥ ದಾರ್ಢ್ಯ ಹೇತುರೇವ, ಪ್ರಮಾಣಗಳು ಹೆಚ್ಚಾದಷ್ಟು ಕೂಡ ದೃಢತೆ ಜಾಸ್ತಿ ಆಗುತ್ತಾದ್ದರಿಂದ ಅದು ಬೇಕೇ ಬೇಕು. ಇತ್ಯಾದಿ ಪುರಾಣ ಗ್ರಂಥಾಂತರ ಗತ ವಾಕ್ಯಾರ್ಥ ಅನ್ಯಥಾ ಅನುಪಪತ್ಯ, ಈ ವಾಕ್ಯಗಳಿಂದ ನಾವು ಕೈ ಬಿಡಲಿಕ್ಕೆ ಬರೋದಿಲ್ಲ, ಪ್ರಾಮಾಣಿಕ ವಾಕ್ಯಗಳಾದ್ದರಿಂದ ಅದಕ್ಕೆ ನಾವು ಮನ್ನಣೆ ಕೊಡಲೇಬೇಕು. ನಾರದಾಧ್ಯಯನಾದಿಲಿಂಗೈಶ್ಚ ಅವಸೀಯತೆ. ಇನ್ನೊಂದು ಮುಖ್ಯವಾದ ಇನ್ನೊಂದು ಕಾರಣ ಏನು ಅಂದರೆ, ನಾರದಾಧ್ಯಯನಾದಿಲಿಂಗೈಶ್ಚ, ನಾರದಾದಿ ಮಹಾಮುನಿಗಳಿಂದ ಅಧ್ಯಯನ ಮಾಡಿದ್ದಾರೆ ಅದೊಂದು ಕಾರಣ. ಯಾರು ಓದಿದ್ದಾರೆ ಸರ್ವಮೂಲ ಗ್ರಂಥಗಳು ಭಾರಿ ಶ್ರೇಷ್ಠ ಅಂತ ಹೇಳೋದಕ್ಕೆ ಇನ್ನೊಂದು ಕಾರಣ ಏನು, ಪದ್ಮನಾಭ ತೀರ್ಥರು, ದಿಕಾಚಾರ್ಯರು, ತಿರುಕುರು ಎಂತೆಂಥವ್ರು ಓದಿದ್ದಾರೆ ಅವನ್ನೆಲ್ಲ ಕೂಡ. ಬರೀ ಓದಿಲ್ಲ, ಜೀವನ ಪೂರ್ತಿ ಅದನ್ನು ವ್ರತವನ್ನಾಗಿ ಓದಿರೋದ್ರಿಂದ ಆಮೇಲೆ ಎಂಥ ಗ್ರಂಥಗಳು ಅಂತಾಯ್ತು, ಶ್ರೇಷ್ಠ ಗ್ರಂಥಗಳು. ಮಹಾಭಾರತಾದಿಗಳನ್ನು ನಾರದಾದಿಗಳು ಅಧ್ಯಯನ ಮಾಡಿರ್ತಾರೆ ಅನ್ನೋ ಲಿಂಗ ಅಂದರೆ ಏನೋ ಯುಕ್ತಿ, ಅದು ಆ ಯುಕ್ತಿ ಕೂಡ ನಮಗೆ ತುಂಬ ಸಹಕಾರಿಯಾಗುತ್ತೆ. ಇತ್ಯಾದಿ ಪುರಾಣ ಗ್ರಂಥಾಂತರಗತ ವಾಕ್ಯಾರ್ಥ ಗಣ್ಯತಾ ಅನುಪಪತ್ಯ ನಾರದಾಧ್ಯಯನಾದಿ ಲಿಂಗೈಶ್ಚ ಅವಸೀಯತೆ. ಅಷ್ಟಕ್ಕೂ ಈಗ ಇದಿಷ್ಟು ಭಾಷ್ಯ ಆಯಿತು. ಈಗ ಪ್ರಮೇಯ ದೀಪಿಕ. ಭಾರವತ್ವಾತ್ ಇತ್ಯನೇನ ಮತ್ವರ್ಥೇ ತತ್ಪ್ರತ್ಯಯಃ ಇತ್ಯುಕ್ತಂ ಭವತಿ. ಭಾರವತ್ವಾತ್ ಅಂತ ಹೇಳಿದ್ದರಿಂದ ಇತ್ಯನೇನ ಮತ್ವರ್ಥೇ ತತ್ಪ್ರತ್ಯಯಃ ಇತ್ಯುಕ್ತ ಏನಿದೆ, ಮಹಾಭಾರತ ಮಹಾಮಹತ್ವಾತ್ ಭಾರ ಭಾರವತ್ವಾತ್, ತ ಅಂದ್ರೇನು ಮತ್ವರ್ಥೆ ಹೊಂದಿರುವುದು ಅಂತ ಅರ್ಥ, ಹೊಂದಿರುವ ಅದಕ್ಕೆ ತತ್ಪ್ರತ್ಯಯ ತ ಅಂತಕ್ಕಂಥ ಪ್ರತ್ಯಯ. ಮತ್ವರ್ಥೆ ಮತ್ವರ್ಥೆ ಅಂದ್ರೇನು, ಧರ್ಮಸ್ ಮತು ಪ್ರತ್ಯಯ ಅಂತ ಹೇಳಿದ್ರು ಗೊತ್ತಾಯ್ತಾ. ಮತ್ವರ್ಥೆ ಇತ್ಯುಕ್ತಂ ಭವತಿ. ಭಾರತ ಪ್ರಾಮಾಣ್ಯಂ, ಭಾರತ ಪ್ರಾಮಾಣ್ಯಮಪಿ ಅಂಗೀಕೃತ್ಯವ ಇತರತ ಅನಂಗೀಕುರ್ವಾಣಂ ಪ್ರತೀದ ಮುಕ್ತಂ ಯುಕ್ತ್ಯನುಸಂಧಾನೇನ ವಿನಾ ಅಭಿಪ್ರೇತಾರ್ಥೋ ಅತ್ರ ನ ಪ್ರತೀಯತೆ ಅತಃ ಪರ್ಯಾಲೋಚನೆಯ ಇತ್ಯುಕ್ತಂ. ಭಾರತ ಪ್ರಾಮಾಣ್ಯಮಪಿ ಅಂಗೀಕೃತ್ಯವ ಇತರದ ಅನಂಗೀಕುರ್ವಾಣಂ ಪ್ರತೀದ ಮುಕ್ತಂ. ಭಾರತದ ಪ್ರಾಮಾಣ್ಯ ಒಪ್ಕೊಂಡ್ಬಿಟ್ಟಿದ್ದಾನೆ, ಆದರೆ ಇತರ ಪ್ರಾಮಾಣ್ಯ ಒಪ್ಕೋತಾ ಇಲ್ಲ ಅವರು. ಇತರ ಅಂದ್ರೇನು, ಅದು ಸರ್ವಶ್ರೇಷ್ಠವಾದದ್ದು, ಮತ್ತು ಅದನ್ನು ಒಪ್ಪಕ್ಕೆ ತಯಾರಿಲ್ಲ. ಅದಕ್ಕೆ ಹೇಳ್ತಾರೆ ಭಾರತವನ್ನು ಪ್ರಮಾಣ ಅಂತಲೂ ಒಪ್ಪಬೇಕು, ಅದನ್ನು ಸರ್ವಶ್ರೇಷ್ಠ ಅಂತಲೂ ಒಪ್ಪಬೇಕು ಅಂತ ಹೇಳೋದಕ್ಕೋಸ್ಕರ ಆ ಮಾತನ್ನು ಹೇಳಿದರು. ಇತರತ್ತು ಇತ ಇತ್ಯತ್ರ ಉಕ್ತಸ್ಯ ಸಂಗ್ರಹ ಏನು ಏನಾಗಿದೆ ಅದೇ ಆಗ್ತಿರೋದೀಗ. ಭಾರತ ಪ್ರಾಮಾಣ್ಯಮಿ ಅಂಗೀಕೃತ್ಯ ಇವ ಇತರತ ಅನಂಗೀಕುರ್ವಾಣ ಪ್ರತಿ ಇದ ಮುಕ್ತಂ ಯುಕ್ತ್ಯನುಸಂಧಾನೇನ ವಿನಾ ಅಭಿಪ್ರೇತಾರ್ಥೋ ಅತ್ರಣ ಪ್ರತೀಯತೆ. ಯಾವುದೇ ಒಂದು ವಿಷಯವನ್ನು ಯುಕ್ತ್ಯನುಸಂಧಾನ ಮಾಡಿದಾಗ ಮುಖ್ಯ ಅಭಿಪ್ರಾಯ ಹೊರಗೆ ಬರುತ್ತೆ. ಯುಕ್ತಿಯನ್ನು ಒಬ್ಬರೇ ವಿಷಂಭುಂಶ್ವ, ಅವರು ಇಂಥವ್ರಿಗೆ ಮಾತು ಯಾಕೆ ಆಡಿದರು, ಯೋಚನೆ ಮಾಡಕ್ಕೆ ಶುರು ಮಾಡಿದೆ, ಆಗ ಉತ್ತರ ಸಿಕ್ತು. ಅದಕ್ಕೇನಂತ ಹೆಸರು, ಅದಕ್ಕೆ ಯುಕ್ತಿ ಅನುಸಂಧಾನ ಅಂತ ಹೆಸರು. ಯುಕ್ತಿಯನ್ನು ಏನು ಮಾಡಬೇಕು ಯಾವಾಗಲೂ, ಅನುಸಂಧಾನ ಅಪ್ಲೈ ಮಾಡಬೇಕು ಅಂತ. ಯುಕ್ತಿಯನ್ನು ಅಪ್ಲೈ ಮಾಡಿದಾಗ ಅದರ ಮಹತ್ವ ಗೊತ್ತಾಗುತ್ತೆ. ಅತಃ ಪರ್ಯಾಲೋಚನೆಯ ಇತ್ಯುಕ್ತಂ, ಅದಕ್ಕೆ ಆಲೋಚನಾ ಪರ್ಯಾಲೋಚನಾ, ಆಲೋಚನಾ ಯೋಚನೆ ಮಾಡೋದು. ಪರ್ಯಾಲೋಚನಾ ಅಂದರೆ ಯುಕ್ತಿಯ ಸಮೇತ ಯೋಚನೆ ಮಾಡೋದು. ಯುಕ್ತಿಯ ಸಮೇತ ಯೋಚನೆ ಮಾಡಿದಾಗ ಏನಾಯ್ತು, ಅಲ್ಲಿಗೆ ಗೋ ಹೊಗೆ ನೋಡ್ತಾ ಇದ್ದಾನೆ, ಓ ಬೆಂಕಿ ಬಿದ್ದಿರು, ತುಂಬ ಜನ ಓಡ್ತಾ ಇದ್ದಾರೆ, ಒಂದೊಂದು ಯಾಡಾಗ್ತಾ ಹೋಗಿದೆ ಅವರಿಗೆ, ಅದು ಅಂದ್ಕೊಂಡಿದ್ದೇನೆ ಏನೋ ಹಾಗಿದೆ ಅಲ್ಲಿ ಒನ್ನೇ ಇರಬೇಕು, ಹೊಗೆ ಪ್ರೂವ್ ಮಾಡೇ ಬಿಡ್ತದೆ. ಉಡಿದ್ವೆಲ್ಲ ಯಾಡ್ ಮಾಡೋಕ್ಕೆ ಶುರು ಮಾಡಿ, ಜನ ಓಡ್ತಿದ್ದಾರೆ, ಆತಂಕ ಕೂಗೋದು ಎಲ್ಲ ಕೆಡ್ತಾ ಕೆಡ್ತಾ ಹೋದಂತೆ ಅದು ಹೇಗೆ ನಮಗೆ ಇನ್ನೂ ಗಟ್ಟಿಯಾಗುತ್ತೋ. ಅದಕ್ಕೆ ಆಲೋಚನಾ ಪರ್ಯಾಲೋಚನಾ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ಬ್ರಹ್ಮ ಪರ್ಯಾಲೋಚನ ಅಂತ ಹೇಳಿ. ಪರ್ಯಾಲೋಚನ ಅಂದ್ರೇನು, ಯುಕ್ತಿಯನುಸಂಧಾನ ಪೂರ್ವಕವಾಗಿ ಅದನ್ನು ನಾವು ದೃಢ ಮಾಡಿಕೊಳ್ಳೋದಕ್ಕೆ ಪರ್ಯಾಲೋಚನ ಅಂತ ಕರೀತಾರೆ. ಎಷ್ಟೋ ಸರ್ತಿ ಯೋಚನೆ ಮಾಡಿ ನೋಡು, ಆಲೋಚನೆ ಮಾಡು ಅಂತಾರಲ್ಲ ಹಾಗೆ. ಅನುಸಂಧಾನ ಪ್ರಕಾರಂಚ ಲೇಸೇನ ದರ್ಶಯಿಷ್ಯತಿ ಋಷೀಣಾಂ ವೈಶಂಪಾಯನಾದೀನಾಂ ಸಂಪ್ರದಾಯಾತ್ ಅದು ಹೇಳಿದ್ದಾರೆ. ಎಲ್ಲಿಂದ ಬಂತದು ಋಷಿ ಸಂಪ್ರದಾಯಾತ್? ಸುಮ್ಮನೆ ಎಲ್ಲೋ ಬಿಟ್ಟು ಯಾರೋ ಪಬ್ಲಿಷ್ ಮಾಡಲಿಲ್ಲ, ವೇದವ್ಯಾಸರು ವೈಶಂಪಾಯನರು ಹೇಳಿದರು, ಅವರು ಶಿಷ್ಯರಿಗೆ ಜನಮೇಜಯ ಹೇಳಿದರು, ಮುಂದೆ ಸೂತಪುರಾಣಿಕರು ಕೇಳಿದರು, ಅವರಿಗೆ ಅವರು ಸವಿರಕಾದಿಗಳು ಹೇಳಿದರು, ಇದೇ ಕ್ರಮದಲ್ಲಿ ಬಂತದ್ದು. ಅದಕ್ಕೆ ಋಷಿ ಪರಂಪರೆ ಬಂತದ್ದು. ಪರಂಪರೆ ಬರ್ತಾ ಹೋದಂತೆ ಏನಾಯ್ತು, ಅದಕ್ಕೆ ಇನ್ನೂ ಮಹತ್ವ ಜಾಸ್ತಿ ಆಯಿತು. ಪರಂಪರೆ ಗ್ರಂಥ ಉಳಿಯೋದಿಲ್ಲ, ಆಗೇನಾಯ್ತು ಅದಕ್ಕೆ ಅಂಥ ಅಕ್ಸೆಪ್ಟೆನ್ಸ್ ಬರಲಿಲ್ಲ ಅಂತ ಅರ್ಥ. ಪರಂಪರೆಯಲ್ಲಿ ಬಂದ ಜಯತೀರ್ಥರ ಟೀಕಾಗಳಿಗೆ ಎಂಥ ಮಹತ್ವ ಬಂತು ಅಂದರೆ, ಸ್ವರಮೂಲ ಗ್ರಂಥಗಳನ್ನು ಅವುಗಳಿಂದ ಓದಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಪರಂಪರೆ ಬಂದೋಯ್ತು. ಅವಾಗ ಏನಾಯ್ತು ಅದಕ್ಕೆ ಆ ಟೀಕಾಕಾರರ ಹೆಸರು ಸಾರ್ಥಕವಾಯಿತು. ಕೆಲವು ಗ್ರಂಥಗಳನ್ನು ಕೆಲವು ಟಿಪ್ಪಣಿಯಿಂದ ಓದಿರೋ ಮಹತ್ವನೇ ಇಲ್ಲ, ಹಾಗಾಗಿಬಿಟ್ಟು ಅದು ಪರಂಪರೆ ಅಂತ ಕರೀತ. ಸೊ ವೇದಾಭ್ಯಾಸ ಮಾಡೋರೆಲ್ಲ ಮಹಾಭಾರತವನ್ನು ಓದಲೇಬೇಕು ಅಂತ ಸಂಪ್ರದಾಯ ಕೂಡ ಬಂದ್ಬಿಡುತ್ತೆ. ಸೊ ಒಂದಕ್ಕೊಂದೊಂದಕ್ಕೊಂದು ಪೂರಕವಾದಂತಹ ಆಧಾರಗಳು. ನಹಿ ಯುಕ್ತಿಯನುಸಂಧಾನೇನ ವಿನಾ ಅಭಿಪ್ರೇತಾರ್ಥೋತ್ರಣ ಪ್ರತೀಯತೆ ಅತಃ ಪರ್ಯಾಲೋಚನೆಯ ಅಂಥೇಳಿ ಅನುಸಂಧಾನ ಪ್ರಕಾರ ಲೇಸೇರ ದರ್ಶಿ ಆಲೋಚನೆ ಹೇಗೆ ಮಾಡಬೇಕು ಅಂದರೆ ಋಷಿ ಸಂಪ್ರದಾಯ ಬಂದಿದೆ ಅದೆಲ್ಲ ಹೇಳಬೇಕಲ್ಲ. ಋಷಿ ಸಂಪ್ರದಾಯ ಬಂದಿದೆ, ಸಂಪ್ರದಾಯ ಎಂಬುದೇನಾದ್ರೂ ಒಂದು ವ್ಯಾಲಿಡ್ ಇದೆ. ಸಂಪ್ರದಾಯ ಯಾವಾಗ ವ್ಯಾಲಿಡ್ ಆಗೋದಿಲ್ಲ ಅಂದರೆ ಲಿಖಿತವಾದ ದಾಖಲೆಗಳಿಗೆ ವಿರುದ್ಧವಾದಾಗ ಮಾತ್ರ ಸಂಪ್ರದಾಯ ಏನು ಮಾಡಬೇಕು ಬಿಟ್ಟುಬಿಡಬೇಕು. ಅದರ್ವೈಸ್ ಸಂಪ್ರದಾಯ ಅನ್ನೋ ದೊಡ್ಡ ಪ್ರಮಾಣ, ಅದಕ್ಕೆ ಋಷಿ ಸಂಪ್ರದಾಯ ಅಚ್ಚ ಅಂತ ಹೇಳಿದರು. ನಹಿ ವೈಶಂಪಾಯನಾದೀನಾಂ ಸಂಪ್ರದಾಯ ಶಿಷ್ಯೇಭ್ಯ ಪ್ರಧಾನಾಚ್ಚ ಇತ್ತೇತದವಸೀಯತೆ. ಅದು ಓದಿದ್ರಷ್ಟೇ ಅಲ್ಲ, ಶಿಷ್ಯರಿಗೆ ಹೇಳಿದರು ಮತ್ತೆ ಕೆಲವರು ನಾನು ಮಾಡ್ತೀನಿ ನೀವೆಲ್ಲ ಮಾಡಬೇಕಾಗಿಲ್ಲ ನಾನು ಮಾಡ್ತೀನಿ ಅಂತ ಹೇಳಿದರು. ವಿಷ್ಣು ಪಂಚಕಾರ್ಯಗಳನ್ನು ತಾವು ಮಾಡಿದರು, ಕೆಲವು ಶಿಷ್ಯರು ನೀವು ಮಾಡಿರ್ತೀವಿ, ಕೆಲವು ನೀವು ಮಾಡಬೇಡ ಭಾರ ದುರ್ಬಲ ಇದ್ದೀರಿ ಮಾಡಬೇಡ ಅಂತ ಹೇಳಿದರು. ಏಕಾಶ್ಚರ ಹಾಗೆ ಹೇಳಿದ್ರು ಮಾಡಲೇಬೇಕು ಅಂತ ಹೇಳಿದರು. ಅದೇನಾಯ್ತು ಸಂಪ್ರದಾಯ ಏನಾಯ್ತು, ಈಗ ಕೆಲವನ್ನ ಅರ್ಹತೆ ಇದ್ದವರು ಮಾತ್ರ ಮಾಡೋದು, ಕೆಲವನ್ನ ಎಲ್ಲರೂ ಮಾಡಬೇಕು ಅಂತ ಹೇಳೋದು. ಮಹಾಭಾರತವನ್ನು ಏನು ಮಾಡಿದರು ಅಂದರೆ ಎಲ್ಲರೂ ಕೂಡ ಓದಲೇಬೇಕು ಅಂತ ತಾವು ಓದಿ ಇನ್ನೊಬ್ಬರಿಗೆ ಓದಿಸಿ ಪರಂಪರೆ ಬೆಳೆಸಿದ ಹಾಗೇನೆ. ಇವೆಲ್ಲ ಅದರ ಮಹತ್ವಕ್ಕೆ ದ್ಯೋತಕ. ಇವತ್ತು ಈ ಮಾತು ಹೇಳೋದು ಕಷ್ಟ, ಇವತ್ತು ಆಗಾಗಿಬಿಟ್ಟಿದೆ, ಇವತ್ತು ಬಿಟ್ಟೋಗ್ಬಿಟ್ಟಿದೆ. ಆದ್ದರಿಂದ ನೋಡೋರಿಗೆ ಸಂಪ್ರದಾಯ ಎಲ್ಲಿ ಬಂದಿದೆ ಅಂತ ಅನಿಸಿಬಿಟ್ಟರು. ಆದರೆ ಇನ್ನು ಸಂಪ್ರದಾಯ ವ್ಯಾಲಿಡ್ ಅಲ್ಲ, ಅಧಿಕೃತ ಸಂಪ್ರದಾಯದಲ್ಲಿ ಅದು ಬಂದಿರೋದ್ರಿಂದ ಅದು ಅತ್ಯಂತ ಖಚಿತ ಅಂತಲೇ ಅರ್ಥ. ಏನೋ ಲೇಸೇನ ಸ್ವಲ್ಪ ತೋರಿಸ್ತಾ ಇದ್ದಾರೆ, ಲೇಸತ ಅಂತ ಹೇಳಿಬಿಟ್ರೆ ಇದೆಲ್ಲದಕ್ಕೂ ಅನ್ವಯ. ಆಚಾರ್ಯ ಇದನ್ನ ಡೀಟೇಲ್ ಡಿಸ್ಕಸ್ ಮಾಡ್ತಾ ಹೋಗ್ಬೋದಾಗಿತ್ತು. ವೈಶಂಪಾಯಂದರು ಜನಮೇ ಜನಗೆ ಅವರು ಎಲ್ಲ ಹೇಳ್ಬೋದು, ಅದೆಲ್ಲ ಹೇಳಿದ್ರೆ ಸ್ವಲ್ಪ ತೋರಿಸಿದರು. ಆದಿ ಶಬ್ದ ಹೇಳಿದ ತಕ್ಷಣ ಏನು ಮಾಡಬೇಕು, ಅಲ್ಲಿಗೆ ಋಷಿ ಅಂತ ಹೆಸರು ಕೂಡ ಹೇಳಿದ್ರು, ಋಷಿ ಸಂಪ್ರದಾಯ ಅಂದ್ಬಿಟ್ರು. ಅದನ್ನು ಋಷಿ ಅಂತ ಶಬ್ದ ಅಷ್ಟೇ ಬಿಟ್ಟು ಇವರೇನು ಮಾಡಿದ್ರು ವೈಶಂಪಾಯನ ಅಂತ ಏನು ಮಾಡಿದ್ರು ಟೀಕರಾಯರು ಆದಿ ಅಂತ ಸೇರಿಸಿದರು. ಮತ್ತೆ ಟಿಪ್ಪಣಿಕಾರ ಮತ್ತೆ ಸೇರಿಸ್ತಾ ಹೋಗ್ತಾರೆ. ಅದೇ ಶತ ಸ್ವಲ್ಪ ತೋರಿಸೋದು ಅಂತ ಅರ್ಥ, ಕ್ಲೂ ಕೊಟ್ಬಿಟ್ರೆ ಸಾಕು ಮುಂದೆ ಡೆವಲಪ್ ಮಾಡ್ಕೋತಾರೆ ಅಂತ ಅರ್ಥ. ವೇದವ್ಯಾಸದೇವರು ವೈಶಂಪಾಯಂದರಿಗೆ, ವೈಶಂಪಾಯಂದರು ಜನಮೇಜಯನಿಗೆ, ಅವರು ಸೂತ ಪುರಾಣಿಕರ ಕೇಳಿದರು ಶೌನಕಾದಿಗಳಿಗೆ ಈ ಕ್ರಮ. ಇನ್ನೊಂದು ಕ್ರಮ ನಾರದಾದಿಗಳಿಗೆ ಹೇಳಿದರು, ಅವರ ಶಿಷ್ಯರಿಗೆ ಬೆಳೆಸಿದರು. ಅನೇಕ ಕ್ರಮದಲ್ಲಿ ಬಂದದ್ದು, ಒಂದು ಮರದ ಟಂಗೆಗಳು ಎಲ್ಲ ಕಡೆ ಬ್ರಾಂಚ್ ಬರ ಹಾಕಿ ಅನೇಕ ಕಡೆಗೆ ಬಂದು, ಒಂದೇ ಕಡೆ ಬಂದರೂ ಸಾಕು ನಮಗೆ ಹ್ಯಾಲಿಟ್ಟದು, ಅನೇಕ ಕಡೆ ಬಂದಾಗ ಇನ್ನೂ ಹೆಚ್ಚು ಮಹತ್ವ ಬಂತು. ಅವಸೀಯತೆ ನಿರ್ಧಾರ ಆಗುತ್ತೆ ಅಂತ, ಅಸಲ್ಟ್ ಅಂತ, ಅವಸೀಯತೆ ಅಸಲ್ಟ್ ಅಂತಾಗಿದೆ. ಕೋಹಿ ಅನ್ಯ ನಹಿ ಪ್ರಾಮಾಣ್ಯಾದಿರಹಿತಂ ಋಷ್ಯಾದಯ ಶಿಷ್ಯೇಭ್ಯ ಶ್ರೇಯಸೇ ವ್ಯಾಕುರ್ಯು ಇತಿ ಯುಜ್ಯತೆ ಇನ್ನು ಹೇಳಬೇಕು. ಅಲ್ಲ ರೀ, ಋಷಿಗಳು ಶಿಷ್ಯರಿಗೆ ಹೇಳಿರಬಹುದು, ಆ ದೊಡ್ಡ ಕಾರಣ ಅಂತ ಯಾಕೆ ಹೇಳ್ತೀರಿ ಅಂದರೆ ಯಾವುದು ಪ್ರಾಮಾಣ್ಯ ಯಾವುದಕ್ಕೆ ಪ್ರಾಮಾಣ್ಯ ಇಲ್ಲ ಅದು ಋಷ್ಯಾದಿಗಳು ಶಿಷ್ಯರಿಗೆ ಹೇಳ್ತಾರೆ, ಅದನ್ನು ಸಾಧ್ಯ ಇಲ್ಲ. ಇಂಥದನ್ನು ಮಾಡುವಂಥ ಹಿತೈಷಿಯಾಗಿ ಹೇಳಿದಾಗ ಅದೇನಾಗಿರಬೇಕದು, ಪ್ರಮಾಣವಾಗಿದ್ದರೆ ಮಾತ್ರ ಹೇಳ್ತಾರೆ, ಗೊತ್ತಿದ್ದರೆ ಹೇಳೋದಕ್ಕೆ ಹೋಗೋದಿಲ್ಲ. ಕೆಲವು ಇರ್ತದೆ ನೀವು ಸಾಮಾನ್ಯ ಬೇರೆ, ವಿಶೇಷಾಂಶ ಬೇರೆ, ಒತ್ತೊತ್ತು ಹೇಳೋದು ಬೇರೆ. ಆ ರೀತಿ ಮಾಡಿರೋದ್ರಿಂದ ಮಹಾಭಾರತಕ್ಕೆ ಮಹಾಮತ್ವ ಬಂದಿದೆ. ಕೋಹಿ ಅನ್ಯ ಇತ್ಯಾದಿ ಪುರಾಣ ಲಕ್ಷಣ ಗ್ರಂಥಾಂತರ್ಗತ ವಾಕ್ಯಾರ್ಥ ಅನ್ಯಥಾನುಪತ್ಯಾಚ ತದವಸೀಯತೆ. ಕೋಹಿ ಅನ್ಯ ಅನ್ನೋ ಮಾತಿನಲ್ಲಿ ಪುರಾಣ ಲಕ್ಷಣ ಗ್ರಂಥಾಂತರ್ಗತ ವಾಕ್ಯಾರ್ಥ ಅನ್ಯಥಾನುಪತ್ಯ, ಪುರಾಣ ಅಂತಕ್ಕಂಥ ಗ್ರಂಥಗಳಿವೆಯಲ್ಲ ಅದರಲ್ಲಿರತಕ್ಕಂಥ ವಾಕ್ಯಗಳ ಅರ್ಥ ಬೇರೆ ರೀತಿ ಮಾಡಲಿಕ್ಕೆ ಬರೋದೇ ಇಲ್ಲ. ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಗ್ರಂಥವೇ ಅಂತಂದ್ರೆ ಅದೇ ಅರ್ಥನೇ ಮಾಡಬೇಕು. ಅನ್ಯಥಾನುಪತ್ಯ ಅಂದ್ರೆ ಏನು, ಇನ್ನೊಂದು ಅರ್ಥನೂ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿದಾಗ ಇದೇ ಅರ್ಥಕ್ಕೆ ಗಂಟು ಬಿಡಬೇಕಾದ ಕಾರಣ ಇಲ್ಲ. ಗೊತ್ತಾಯ್ತಾ, ಕೆಲವು ಹೊತ್ತು ಇದ್ರ ಇನ್ನೊಂದು ಯಾರು ಮಾಡು ಅಂತ ಹೇಳ್ಬೋದು, ಆದ್ರೆ ಇದು ಮಾಡಲೇಬೇಕು ಅಂತ ಹೇಳಿದಾಗ ಬೇರೆ ಗತಿ ಇಲ್ಲ ಅದಕ್ಕೆ. ಅನ್ಯಥಾ ಅರ್ಥ ಅನುಪಪತ್ತಿ, ಉಪಪತ್ತಿ ಅನುಪಪತ್ತಿ ಅರ್ಥಾನುಪತ್ತಿ ಅನ್ಯಥಾ ಅರ್ಥ ಅನುಪಪತ್ತಿ ಹಾಗೆ ನೋಡ್ಕೋಬೇಕು. ಅನ್ಯಥಾ ಅಂದ್ರೆ ಬೇರೆ ಬೇರೆ ರೀತಿಯಾದ ಅರ್ಥವನ್ನು. ಇವತ್ತು ಮೈಸೂರಿನ ಅನೇಕ ದಾರಿಯಲ್ಲಿ ಹೋಗ್ಬೋದು ನಾವು, ಇದೇ ದಾರಿಲಿ ಅಂತ ನಿಯಮ ಇಲ್ಲ. ಆದರೆ ಕೆಲವು ಇದೇ ದಾರಿ ಅಂತ ಹೇಳಿದಾಗ ಏನು ಮಾಡಬೇಕಾಗ, ನಾಣ್ಯಪ್ಪಂಥ ಯನಾಯ ವಿದ್ಯತೆ ಏನು ಬಂತಲ್ಲಿ, ಬೇರೊಂದು ದಾರಿ ಇಲ್ಲವೇ ಇಲ್ಲ ಅಂತೇಳಿ. ಇದೊಂದೇ ದಾರಿ, ಜ್ಞಾನ ಬೈಪಾಸ್ ಮಾಡೋಕ್ಕೆ ಬರೋದಿಲ್ಲ. ಕೆಲವು ಭಾರಿ ಬಡವ, ಭಾರಿ ದಾನ ಮಾಡೋಕ್ಕಾಗಲಿಲ್ಲ ಆತನ ಕೈಲಿ, ಅದೇನು ಬೈಪಾಸ್ ಮಾಡ್ಬೋದು, ದಾನದ ಬದಲು ಇನ್ನೊಂದು ಪ್ರತಿನಿಧಿ ಮಾಡ್ಕೊಂಡ್ಬಿಡ್ಬೋದು. ಗೋದಾನ ಮಾಡೋ ಶಕ್ತಿ ಇಲ್ಲ, ಅದನ್ನು ಮಾಡಿದ ಬೇರೆ ರೀತಿ ಮಾಡಿದ, ಪ್ರತಿಮಾ ದಾನ ಮಾಡಿದ, ಏನೋ ಮಾಡಿದ, ಶಕ್ತಿ ಇದ್ದವ್ರ ಮಗಲ್ಲ ಅದು. ಆದರೆ ಇದು ಹಾಗಲ್ಲ, ಮಹಾಭಾರತವನ್ನು ಬೈಪಾಸ್ ಮಾಡೋಕ್ಕೆ ಬರೋದೇ ಇಲ್ಲ, ಅದರಿಂದಾಗಿಯೇ ಭಾರಿ ಮಹತ್ವ ಬಂತು. ಈ ಅರ್ಥ ಬಿಟ್ಟು ಬೇರೆ ಅರ್ಥ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಾಮರ್ಥ್ಯಾಭಾವಾತ್ ಅನ್ಯಥಾ ಅನುಪಪತ್ಯ ಇತಿ ಉಕ್ತಂ, ತಚ್ಚ ಪ್ರದರ್ಶಯಿಷ್ಯತೆ, ಮುಂದೆ ಅದನ್ನು ತೋರಿಸ್ತೇವೆ ಅಂತ ಹೇಳಿದರು. ನಾರದಸ್ಯ ಅಧ್ಯಯನ ವ್ಯಾಖ್ಯಾನಾದಿ ಲಿಂಗೈಶ್ಚ ಉಕ್ತಾರ್ಥೋ ಅವಸೀಯತೆ. ನಾರದರು ಸಾಮಾನ್ಯರಲ್ಲ, ಎಂಥವರವರು? ದೇವರ್ಷಿಣಾವಸ್ಮಿ ನಾರದ, ದೇವಋಷಿಗಳಲ್ಲಿ ನಾರದರು ಸೇರಿದ್ದಾರೆ, ವಿಭೂತಿ ರೂಪ ಇದೆ ಪರಮಾತ್ಮರು. ಅಂಥವ್ರು ಏನು ಮಾಡಿದ್ದಾರೆ? ಅದನ್ನು ಅಧ್ಯಯನ ಮಾಡ್ತಿದ್ದಾರೆ, ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಹೋದ್ರೆ ಪ್ರಸಾರ ಮಾಡ್ತಾ ಇದ್ದಾರೆ. ಅದೊಂದು ಕಾರಣ. ಋಷಿ ಸಂಪ್ರದಾಯ ಆತಿತ್ಯನೇನ ಇವ ಗತಮೇತ ಇದಿತಿ ಚೇನ್ನ ಆಗೋದು ಪ್ರಶ್ನೆ ಬಂತು. ಇದು ಋಷಿ ಸಂಪ್ರದಾಯ ಅಂತ ಹೇಳಿದ ಮೇಲೆ ನಾರದರು ಮತ್ತೆ ಯಾಕೆ ಹೇಳ್ತೀರಿ? ನಾರದರು ಯಾವ ಗುಂಪಿಗೆ ಬರ್ತಾರೆ? ಋಷಿಗಳು ಗುಂಪಿಗೆ ಬರ್ತಾರೆ, ಮತ್ತೆ ಯಾಕೆ ಹೇಳ್ಬೇಕು ಅದನ್ನು? ಹೇಳಿದ್ನಲ್ಲ, ಬ್ರಾಹ್ಮಣರು ಬಂದಿದ್ರು, ಸ್ವಾಮಿಗಳು ಬಂದರು ಅಂತ ಕರೆದಾಗ ಸ್ವಾಮಿಗಳು ಬ್ರಾಹ್ಮಣರ ಗುಂಪಿನಲ್ಲಿ ಬರೋದಿಲ್ಲ ಅವರು. ಏನು ಹೇಳಬೇಕು ಅದಕ್ಕೆ? ಋಷಿಗಳಲ್ಲೂ ವಿಶೇಷ ಗುರುಪಾಂಡವ ನ್ಯಾಯ ಅಂತಾರಲ್ಲ, ಹಾಗೆ ಅದನ್ನು ಹೇಳ್ತಾರೆ. ಇತ್ಯನೇನ ಇವ ಗತಮೇತ ಅದಿತಿ ಚೇತನ, ಎಲ್ಲ ಜ್ಞಾನಿಗಳು ಹೇಳಿದ್ದಾರೆ, ಟೀಕಾರಾಯರು ಹೇಳಿದ್ದಾರೆ. ಟೀಕಾರ ಜ್ಞಾನಿಗಳಲ್ಲಿ ಏನಾಗಿದ್ದಾರೆ? ಎಲ್ಲ ಜ್ಞಾನಿಗಳು ಹೇಳಿದ್ದಾರೆ, ಟೀಕಾರಾಯರು ಹೇಳಿದ್ದಾರೆ ಅಂದರೆ ಏನಂತ? ಮಹಾಜ್ಞಾನಿಗಳಾದ ಅವರು ಹೇಳಿದ್ದಾರೆ. ಆ ರೀತಿ ವಿಶೇಷಾಂಶ. ಋಷೀಣಾಂ ಗೃಹಸ್ಥತ್ವೇನ ಪರಾರ್ಥೋ ಅನ್ಯ ವಿಷಯೋ ವ್ಯವಹಾರ ಕಥಂಚಿತ್ ಸಂಭಾವ್ಯತಾಪಿ. ನೋಡಿ ಹೇಗೆ ಬಿಡಿಸ್ತಾರೆ ಟೀಕಾರಾಯರು. ಇದಕ್ಕೆ ಗುರುಭಾವಂ ವ್ಯಂಜಯಂತಿ ಅಂತ ಕರೆದಿದ್ದೆ. ಋಷಿಗಳು ಗೃಹಸ್ಥರಾದ್ದರಿಂದ ಏನೋ ಒಂದು ಕಾರಣಕ್ಕೋಸ್ಕರ ಮಾಡಿದ್ರೂ ಮಾಡಿರಬಹುದು. ಅದು ಯತಿಗಳು ಹಾಗಲ್ಲ. ನಾರದರು ಯಾರವರು? ಯತಿಗಳು. ಟೀಕಾರಾಯರು ಅನೇಕ ಕಡೆ ಹೇಳ್ತಾರೆ ನಾರದರು ಯತಿಗಳು ಅಂತ ಹೇಳ್ತಾರೆ, ಪರಿವರಾಜಕರು ಅಂತ ಹೇಳ್ತಾರೆ. ಭಾಳ ಜನ ಗೊತ್ತಿದೆ, ಸಿನಿಮಾ ನಾಟಕದಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅವ್ರನ್ನ? ಯಜ್ಞೋಪವೀತ ಕೂಡ ಹಾಕಿ ಇದನ್ನು ಹಾಕಿ ಏನಂತ ತಿಳ್ಕೊಬಿಡ ಅವ್ರನ್ನ ಗೃಹಸ್ಥರ ಮಾಡಿ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಾರದರನ್ನ ಪರಿವರಾಜಕರು ಅಂತ ಇಲ್ಲಿ ಭಾಗವತ ಪುರಾಣ ಸ್ಪಷ್ಟ ಹೇಳ್ತದೆ. ಪರಿವರ್ತನಾದ ಕಥೆ ಶುರುವಾಗಬೇಕಾದ್ರೆ, ಉತ್ತಾರ ಪಾದನ ಕಥೆ ಹೇಳಬೇಕಾದ್ರೆ ಅವ್ರು ಯತಿಗಳು ಅಂತ ಸ್ಪಷ್ಟ ಬಂದುಬಿಟ್ಟಿದೆ. ಸೊ ನಾರದರು ಅವರು ಯತಿಗಳಾದ್ದರಿಂದ ಬಹಳ ಮುಖ್ಯ. ಗೃಹಸ್ಥತ್ವೇನ ಪರಾರ್ಥೋ ಅನ್ಯ ವಿಷಯ ವ್ಯವಹಾರ ಕಥಂಚಿತ್ ಸಂಭಾವ್ಯತಾಪಿ. ಗೃಹಸ್ಥ ಏನಾದರೂ ಮಾಡಲಿಕ್ಕೆ ಹೊರಟ್ರೆ, ಗೃಹಸ್ಥನಿಗೆ ಯಾರಿಗೂ ಕಾಮ್ಯಕರ್ಮ ವಿಹಿತ ಅಲ್ಲ, ನಿಷಿದ್ಧನೇ. ಆದರೆ ಈ ಗೃಹಸ್ಥ ಯಾವುದೋ ಕಾರಣಕ್ಕೆ ಕಾಮ್ಯಕರ್ಮ ಮಾಡಿಬಿಟ್ಟ ಅಂತ ತಿಳ್ಕೊಂಬೋಣ. ಯತಿಗಳು ಯಾವ ಕಾರಣಕ್ಕೂ ಮಾಡಾಗಿಲ್ಲ, ಯಾತಕ್ಕೆ? ಎಲ್ಲ ಬಿಟ್ಟಿದ್ದಕ್ಕೆ ಯತಿಗಳಾಗಿರೋದು. ಏನು ಮಾಡಿದ್ರು ಯತಿತ್ವ ಬರೋದಿಲ್ಲ, ಗೊತ್ತಾಯ್ತಾ? ಅದಕ್ಕೋಸ್ಕರ ಗೃಹಸ್ಥರಿಗೆ ಏನೋ ಪ್ರಬಲವಾದ ಕಾರಣ ಒಂದು ಬರಬಹುದು, ಅದಕ್ಕೋಸ್ಕರ ಹೇಳಬಹುದು. ಆದರೆ ಯತಿಗಳಿಗೆ ಆ ಕಾರಣ ಕೊಡಕ್ಕೆ ಬರೋದಿಲ್ಲ. ಆದ್ದರಿಂದ ಯತಿಗಳಾದಂಥ ನಾರದರು ಮಾಡಿದ್ದಾರೆ ಅಂತ ಹೇಳಿದಾಗ, ನಾರದಸ್ಯತು ಪರಮಹಂಸಸ್ಯ ಸ್ವಾರ್ಥೋಪಿ ವ್ಯಾಪಾರೋ ಅನ್ಯ ವಿಷಯೋ ನ ಸಂಭವತಿ ಇತಿ ಜ್ಞಾಪನಾರ್ಥತ್ವ. ಎಷ್ಟು ಇಂಪಾರ್ಟೆಂಟ್ ಅದು. ನಾರದರನ್ನು ಪರಮಹಂಸರು ಅಂತ ಬೇರೆ ಕರೀತಾರೆ. ಯತಿಗಳು ನಾಲ್ಕು ವಿಧ, ಬಹುದಕರು, ಕುಟೀಚಕರು, ಹಂಸರು, ಪರಮಹಂಸರು ಅಂತೇಳಿ ನಾಲ್ಕು ವಿಧ. ಅದರಲ್ಲಿ ಪರಮಹಂಸರು ಹೈಯೆಸ್ಟು. ನಾರದರು ಆಶ್ರಮದವರು. ಮತ್ತೆ ಅಂದಮೇಲೆ ಅವ್ರನ್ನ ನಾವು ಯಾವ ರೀತಿಯಲ್ಲೂ ಗೃಹಸ್ಥರು ಅಂತ ಕರಲಿಕ್ಕೆ ಬರೋದೇ ಇಲ್ಲ. ಯತಿಕರ ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ತಾ ಹೋಗ್ತಾರೆ. ಮುಂದೆ ಕೂಡ ನಾರದರು ಪರಿವರಾಜ ಮತ್ತೊಂದು ಸತ್ತು ಹೇಳ್ತಾರೆ ಆ ಮಾತನ್ನು. ನಾರದಸ್ಯತು ಪರಮಹಂಸಸ್ಯ ಸ್ವಾರ್ಥೋಪಿ ವ್ಯಾಪಾರೋ ಅನ್ಯ ವಿಷಯೋ ನ ಸಂಭವತೀತಿ ಜ್ಞಾಪನಾರ್ಥತ್ವ. ಎಷ್ಟು ಇಂಪಾರ್ಟೆಂಟ್ ಅದು. ನಾರದ ಮುನಿಗಳು ಪರಮಹಂಸರಾದ್ದರಿಂದ ಅವರಿಗೆ ಕೇವಲ ಸ್ವಾರ್ಥಕ್ಕೋಸ್ಕರ ಯಾವ ಕೆಲಸನೂ ಮಾಡೋ ಸಾಧ್ಯತೆಯೇ ಇಲ್ಲ. ಆದ್ದರಿಂದಾಗಿನೇ ಅದು ಯಾತಕ್ಕೋಸ್ಕರ ಮಾಡಬೇಕು ಅವರು? ಮಾಡಬೇಕು ಅಂತ ಮಾಡಿದ್ದಾರೆ ಹೊರತು ಇನ್ನೊಂದು ಕಾರಣ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಅದು ಮುಖ್ಯ. ಜ್ಞಾಪನಾರ್ಥತ್ವ ಅತಏವ ಸಂಪ್ರದಾಯ. ಬಂದರು ಸ್ವಾಮಿಗಳು, ಯಾರೋ ಕೇಳಿದರು ಋಷಿಪಂಚಮಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅವರೇನು ಮಾಡಬೇಕಾಗಿಲ್ಲ ಅದನ್ನು. ಯಾರೋ ಬಂದು ತುಂಬ ಜನ ಶಿಷ್ಯರು ಕೇಳಿದ್ರೆ ಋಷಿಪಂಚಮಿ ಮಾಡಿ ಬರುತ್ತೆ ಅಂತ ಹೇಳಿದ್ರು. ನಮ್ಮ ತಾಯಿ ಪರ ಮಾಡ್ಬೋದು ಅಂತ ಹೇಳಿದ್ರು. ಆದರೆ ಇವರು ಅವರಿಗೆ ಮಾಡೋಕ್ಕೆ ತಾವು ಮಾಡಬೇಕಾಗಿಲ್ಲ, ಯಾತಕ್ಕೆ? ಅದು ಪ್ರಸಕ್ತಿನೇ ಇಲ್ಲ ಅವರಿಗೆ. ಈಗ ಋಷಿಪಂಚಮಿ ಉದ್ದೇಶ ಪ್ರಸಕ್ತಿನೇ ಬರಲಿಲ್ಲ ಅವರಿಗೆ. ಅದು ಉಳಿದವ್ರಿಗೆ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಅದು ಎಷ್ಟೋ ವಿಷಯಗಳನ್ನು ಇವರು ಅಲೋಟ್ ಅಂತ ಹೇಳಿದ್ರು. ಯಾರೋ ಹೇಳಿದರು ಒಂದು ಸಂತಾನ ಆಗಬೇಕು ಅಂತ ಕೇಳಿದರು. ಸಂತಾನ ಗೋಪಾಲಕೃಷ್ಣ ಮಂತ್ರನೇ ಹೇಳ್ಕೊಟ್ರು, ಗೊತ್ತಾಯ್ತಾ? ಹಾಗೆ ಅವು ಕಾಮ್ಯಕರ್ಮ ಇದೆ ಅವರಿಗೆ. ಗೃಹಸ್ಥರಾದರೆ ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ ಇದೆ? ವಂಶ ಮುಂದುವರಿಸ್ಬೇಕು, ಇಲ್ಲದೆ ಹೋದರೆ ಅವ್ರಿಗೆ ಸದ್ಗತಿ ಆಗೋದಿಲ್ಲ, ಕಾರಣ ಇದೆ. ಆದ್ದರಿಂದ ಅವ್ರು ಏನು ಮಾಡಿದರು ಹೇಳ್ಕೊಟ್ರು. ಆದರೆ ಇವರು ಅದನ್ನು ಗೋಪಾಲಕೃಷ್ಣ ಮಂತ್ರ ಹೇಳ್ತಾರೆ, ಆ ಉದ್ದೇಶಕ್ಕೆ ಹೇಳಾಗಿಲ್ಲ. ಕೆಲವು ಮಂತ್ರನ ಮಾಡೋಕೇ ಇಲ್ಲ ಅವರು. ಕೆಲವು ಮಂತ್ರನ ಅದು ಹೇಳಿದರೂ ಕೂಡ ಉದ್ದೇಶನ ಬೇರೆ ಏನು ಮಾಡೋಕ್ಕೆ ಬರೋದು? ಉದ್ದೇಶನ ಕಾಮ್ಯ ಮಾಡಿಕೊಳ್ಳೋಕೆ ಬರೋದಿಲ್ಲ. ಯಾವ ಕಾರಣಕ್ಕೆ ಅವ್ರು ಏನು ಮಾಡ್ಕೋಬಾರ್ದು? ಕಾಮ್ಯದ ಕಾನ್ಸೆಪ್ಟೇ ತಂದ್ಕೋಬಾರ್ದು. ಎಷ್ಟು ಇಂಪಾರ್ಟೆಂಟ್ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ. ಯತಿಗಳ ಧರ್ಮನೂ ಹೇಳಿದಾಗಾಯ್ತು. ಮತ್ತೆ ಪ್ರಾಸಂಗಿಕವಾಗಿ ಏನು ಹೇಳಿದ್ರೆ, ಈಗ ಯತಿಗಳ ಧರ್ಮನೂ ಹೇಳಿಬಿಟ್ಟು, ನಾ ಸಂಭವತಿ ಇತಿ ಜ್ಞಾಪನಾರ್ಥತ್ವಾತ್ ಅತಏವ ಸಂಪ್ರದಾಯಾತ್ ಇತಿ ಅಧ್ಯಯನ ಇತಿ ಚ ಉಕ್ತಂ. ಇದೆಲ್ಲ ಕ್ಲಿಯರ್ ಮಾಡೋದಕ್ಕೋಸ್ಕರನೇ ಸಂಪ್ರದಾಯಾತ್ ಅಂತ ಹೇಳಿ, ಋಷಿಗಳು ಅಂಥೇಳಿ, ನಾರದರು ಅಂಥೇಳಿ, ಅಧ್ಯಯನ ಅಂಥೇಳಿ. ಅಧ್ಯಯನ ಅಂತ ಯಾಕೆ ಹೇಳಿ? ಶ್ರವಣ ಮಾಡಿಬಿಟ್ರೆ ಅಧ್ಯಯನ ಆಗೋದಿಲ್ಲ. ಆಗ ನಾರು ಎಲ್ಲೋ ಒಂದು ಕಡೆ ಕೂತಿದ್ರು, ಯಾರೋ ಹೇಳಿದ್ರು ಕೇಳ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿದ್ರು ಏನಾಗಲಿಲ್ಲ. ಅದು ಅಧ್ಯಯನ ಅಲ್ಲ, ಶ್ರವಣ ಅಷ್ಟೇ. ಇವತ್ತು ಕತೆ ಪುಸ್ತಕ ಓದ್ತಾನೆ, ಟೆಕ್ಸ್ಟ್ ಬುಕ್ ಓದ್ತಾನೆ. ಕತೆ ಪುಸ್ತಕ ಏನು ಮಾಡಬೇಕಾಗಿಲ್ಲ? ಮನನ ಮಾಡಬೇಕಾಗಿಲ್ಲ. ಇದನ್ನು ಟೆಕ್ಸ್ಟ್ ಬುಕ್ ಏನು ಮಾಡ್ತಾನೆ? ಮನನ ಮಾಡ್ತಾನೆ. ಟೆಕ್ಸ್ಟ್ ಬುಕ್ಕಲ್ಲೂ ಎರಡು ಟೈಪ್ ಇರುತ್ತೆ, ಡೀಟೇಲ್ಡ್ ನಾನ್ ಡೀಟೇಲ್ಡ್ ಅಂತ ಇರುತ್ತೆ. ನಾನ್ ಡೀಟೇಲ್ಡ್ನ ಏನು ಮಾಡೋದಿಲ್ಲ, ಅವನು ವರ್ಡ್ ಬೈ ವರ್ಡ್ ಓದೋದಿಲ್ಲ. ಇದನ್ನು ವರ್ಡ್ ಬೈ ವರ್ಡ್ ಓದ್ತಾನೆ. ಯಾವುದು ನಾನ್ ಡೀಟೇಲ್ಡ್ ಅದರಲ್ಲಿ ಏನು ಕೇಳೋದಿಲ್ಲ, ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್ ಅವೆಲ್ಲ ಕೇಳೋದಿಲ್ಲ. ಮತ್ತೆ ಟೆಕ್ಸ್ಟಲ್ಲಿ ಮಾತ್ರ ಕೇಳ್ತಾ ಇರೋದು, ಇದರಲ್ಲಿ ಜಸ್ಟ್ ಕೇಳ್ತಾ ಒಟ್ಟು ಸಾರಾಂಶ ಕೇಳ್ತಾ. ಅದು ಡಿಟೇಲ್ಡ್ ನಾನ್ ಡಿಟೇಲ್ಡ್ ಈ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್ ಇದೆ. ನಾರದಾದಿಗಳು ಅಧ್ಯಯನ ಮಾಡಿದ್ದಾರೆ ಅಂತ ಹೇಳಿದಾಗ ಟೆಕ್ಸ್ಟ್ ಬುಕ್ ಆಗಿ ಡೀಟೇಲ್ಡಾಗಿ ಓದಿರೋದ್ರಿಂದ ಅದು ಪ್ರಾಸೆಸ್ ಎಷ್ಟು ಬಂತೀಗ 100% ಬಂತು. ಇವೆಲ್ಲ ಒತ್ತು ಕೊಟ್ಟು ಹೇಳಿದ್ರಿಂದ ಮಹಾಭಾರತವನ್ನು ಇವತ್ತು ಅಧ್ಯಯನ ಮಾಡಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಇದು ಕೂಡ ಇಲ್ಲ, ವಿದ್ಯಾಪೀಠಗಳಲ್ಲಿ ಅದು ಹೆಸರು ಕೂಡ ಇಲ್ಲ. ಅಂದರೆ ಈ ಮುಖ್ಯ ಗ್ರಂಥ ಅದು ಮೇನ್ ಟೆಕ್ಸ್ಟ್. ಆಚಾರ್ಯ ಎಷ್ಟು ಒತ್ತು ಕೊಟ್ಟು ಹೇಳಿದ್ದಾರೆ ಅಂದರೆ ಓದಬೇಕು, ಓದಲೇಬೇಕು, ಓದಿದ್ದಾರೆ, ನೋಡಿ ಅಧ್ಯಯನ ಮಾಡಿದ್ದಾರೆ ಅಂಥೇಳಿ ಇಷ್ಟೆಲ್ಲ ಕಾರಣ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಬಿಡಾಗಿಲ್ಲ ಅದು. ಅದು ಬರೀ ಶ್ರವಣ ಅಂತ ಆಗೋಗಿದ್ದರಿಂದ ಅವರು ತಾವೇ ಓದೋದು, ತಾವೇ ತಿಳಿದಷ್ಟು ಹೇಳೋದು, ಕೇಳಿದಷ್ಟು ಮಾಡೋದು. ಹೀಗಾಗಿ ಅದ್ರ ವ್ಯಾಲ್ಯೂನೇ ಹೊರಟೋಯ್ತು. ಹಾಗೆ ಮಾಡಬಾರ್ದು. ಅಧ್ಯಯನ ಇತ್ತೀಚೆ ಉಕ್ತ ಯಾಕೆ ಕೊಡ್ತಿದ್ದಾರೆ ಅಂತಾನೇ ನೀವೇ ಹೇಳಿ. ಗೀತಾ ಎಲ್ಲಿ ಬಂದಿದೆ? ಮಹಾಭಾರತದಲ್ಲಿ ಬಂದಿದೆ. ಮಹಾಭಾರತದಲ್ಲಿ ಬಂದಿರಬೇಕಾದ್ರೆ ಮಹಾಭಾರತ ಇಂಪಾರ್ಟೆನ್ಸ್ ಹೇಳಿದಷ್ಟು ಕೂಡ ಏನಾಯ್ತು ಅದಕ್ಕೀಗ ಗೀತೆಗೆ ಇಂಪಾರ್ಟೆನ್ಸ್ ಬರುತ್ತೆ. ಇದೆಲ್ಲ ಯಾವುದಕ್ಕೆ ಅಪ್ಲೈ ಮಾಡ್ಕೊಂಡ್ಬಿಡ್ಬೇಕು? ಗೀತೆಗೆ. ನೋಡಿ, ಬಂಗಾರದ ಕೊಟ್ಟಿರೋದೆ ಬಂಗಾರದ ಭರಣಿ. ಅದರೊಳಗೆ ಏನು ಇರೋಕ್ಕೆ ಸಾಧ್ಯ ಇಲ್ಲ? ಒಂದು ಹಿತ್ತಾಡಿ ಪದಾರ್ಥ ಕಬ್ಬಿಣ ಪದಾರ್ಥ ಚಾನ್ಸ್ ಇಲ್ಲ. ಯಾತಕ್ಕೆ? ಅದು ಒಳಗಿದೆ ಅಂದರೆ ಏನರ್ಥ? ಅದಕ್ಕಿಂತ ಒಳ್ಳೆಯದು ಅಂತ ಅರ್ಥ ಆಯ್ತಾ? ಅದಕ್ಕಿಂತ ವಜ್ರ ಇದೆ. ವಜ್ರನ ಯಾವುದು ಬೆಳ್ಳಿಯಲ್ಲಿ ಉಗ್ರ ಮಾಡಿಸೋದಿಲ್ಲ. ವಜ್ರ ಬೆಳ್ಳಿಯಲ್ಲಿ ಇಟ್ಟು ಮಾಡಿಸೋದಿಲ್ಲ. ಏನು ಮಾಡ್ತಾರೆ ಅದಕ್ಕೆ? ಯಾಕೆ? ಅದು ಮ್ಯಾಚಿಂಗ್ ಯಾವುದಾಗತ್ತೆ? ಬಂಗಾರ ಬೇಕು, ಇದು ಸಾಧ್ಯ ಇಲ್ಲ. ವಜ್ರ ಹಾಗೆ ಹಾಕೊಳಕ್ಕೆ ಬರಲ್ಲ ಮತ್ತೆ. ಅದಕ್ಕೊಂದು ಇದೇ ಬೇಕು. ಅವಾಗ ಅದು ಅದಕ್ಕೆ ಬೇಸಿಸ್ ಆಗಬೇಕಾದ್ರೆ ಚಿನ್ನ ಆಗಬೇಕು ಹೊರತು ಬೆಳ್ಳಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಕಬ್ಬಿಣ ಅಂತೂ ಸಾಧ್ಯನೇ ಇಲ್ಲ. ಅದೇ ರೀತಿಯಲ್ಲಿ ಗೀತೆಯನ್ನು ಮಹಾಭಾರತದಲ್ಲಿ ಸೇರಿಸಿದ್ದಾರೆ ಅಂದಮೇಲೆ, ಮಹಾಭಾರತ ಹೀಗಿದೆ ಅಂದಮೇಲೆ ಗೀತೆ ಹೇಗಿರಬೇಕು? ಈ ಹೇಳೋದಕ್ಕೆ ಇಷ್ಟೆಲ್ಲ ಹೇಳ್ತಿದ್ದ. ಕಥಂಚಿತ್ ಸಂಭಾವ್ಯತಾಪಿ ನಾರದತ್ಯ ಅಧ್ಯಯನ ಇಲ್ಲಿ ಇಷ್ಟು ಒತ್ತು ಕೊಟ್ಟು ಹೇಳಿದ್ರಿಂದ ಮಹಾಭಾರತದ ಬಗ್ಗೆ ಅಲ್ಲಿ ಟೀಕಾರ ಆಚಾರ್ಯ ಹೇಳ್ತಕ್ಕಂಥ ಮಾತುಗಳೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಯಾಕೆ ಓದಬೇಕು? ಇಡೀ ಮಹಾಭಾರತ ಓದಕ್ಕೆ ಬರೋದಿಲ್ಲ. ತಾತ್ಪರ್ಯ ಎಲ್ಲ ಓದಬೇಕು ಬೇಡ, ಅದನ್ನು ಓದದೆ ಹೋಗಿಬಿಟ್ರೆ ಇಷ್ಟೆಲ್ಲ ಆಚಾರ ಹಿಡಿತೆಲ್ಲ ವ್ಯರ್ಥ ಮಾಡ್ಕೊಂಡಾಗಾಯ್ತು. ಮನ್ವಾದಿ ಕೇಚಿತ್ ಬ್ರುವತೆ ಇತಿ ಶ್ಲೋಕೋ ಭಾರತ ತಾತ್ಪರ್ಯ ನಿರ್ಣಯೇ ದ್ವಿತೀಯೇ ಅನ್ನು ಟೀಕಾರ ಕೋಟ್ ಮಾಡ್ತಾರೆ. ಟೀಕಾರ ಪ್ರತ್ಯೇಕವಾಗಿ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಿಲ್ಲ, ಆದರೆ ಅದ್ರ ಬಗ್ಗೆ ಬಹಳಷ್ಟುಗಳೇ ರೆಫರೆನ್ಸ್ ಕೊಡ್ತಾರೆ. ತಮ್ಮ ಸುಧಾದಿ ಗ್ರಂಥಗಳಲ್ಲೂ ಕೂಡ ಮಹಾಭಾರತ ತಾತ್ಪರ್ಯ ಕೋಟ್ ಮಾಡ್ತಾರೆ ಟೀಕಾರ. ಆದರೆ ಓದಿ ಅಂತಲೇ ಅರ್ಥ. ಮನ್ವಾದಿ ಕೇಚಿತ್ ಬ್ರುವತೆ ಇತಿ ಶ್ಲೋಕೋ ಭಾರತ ತಾತ್ಪರ್ಯ ನಿರ್ಣಯೇ ದ್ವಿತೀಯೇ. ಆಚಾರ್ಯ ತಾತ್ಪರ್ಯದೊಳಗೆ ಎರಡನೇ ಅಧ್ಯಾಯದಲ್ಲಿ ಈ ಪ್ರಸಂಗದಲ್ಲಿ ಕೋಟ್ ಮಾಡಿದ್ದಾರೆ. ಸಕೃಷ್ಣಾನ್ ಪಾಂಡವಾನ್ ಗೃಹ್ಯ ಯೋಯಮರ್ಥ ಪ್ರವರ್ತತೆ ಪ್ರಾತಿರೋಮ್ಯಾದಿ ವೈಚಿತ್ರ್ಯಾತ್ ತಮಾಸ್ತೀಕಂ ಪ್ರಚಕ್ಷತೆ. ಸಾ ಕೃಷ್ಣಾನ್, ಸಕೃಷ್ಣ ಅನ್ನೋದು ಎರಡರ್ಥ. ಕೃಷ್ಣ ಅಂದರೆ ಕೃಷ್ಣ, ಕೃಷ್ಣ ಅಂದರೆ ದ್ರೌಪದಿ. ಸೊ ಕೃಷ್ಣ ದ್ರೌಪದಿಯರ ಸಮೇತ ಪಾಂಡವರನ್ನು ನಾವು ಅರ್ಥ ಮಾಡಿಕೊಂಡಾಗ ಅದೇನಂತ ಹೆಸರು? ಅದಕ್ಕೆ ಆಸ್ತಿಕ ಅರ್ಥ ಅಂತ ಕರೀತಾರೆ. ಅರ್ಥ ಆಯ್ತಾ? ಕೃಷ್ಣ ಕೃಷ್ಣ ಎರಡಕ್ಕೂ ಸಕೃಷ್ಣ ಅನ್ನೋ ಪದನೇ. ಅದು ಸರಿಯಾಗಿ ತಿಳ್ಕೊಂಡ್ರೆ ಇಷ್ಟೆಲ್ಲ ಮಹತ್ವ ಇದೆ. ಇತ್ಯಾದಿನ ವ್ಯಾಖ್ಯಾನಾತ್ ಅತ್ರ ನವ್ಯಾಖ್ಯಾತ. ಈ ಶ್ಲೋಕಕ್ಕೆ ಆಚಾರ್ಯ ಏನು ಮಾಡಿದ್ದಾರೆ? ಶ್ಲೋಕ ಬನ್ವಾದಿ ಭಾರತಂ ಕೋಟ್ ಮಾಡಿಬಿಟ್ರು. ಅದಕ್ಕೆ ಅರ್ಥ ಹೇಳಲೇ ಇಲ್ಲ. ಅರ್ಥ ಯಾಕೆ ಹೇಳಿದ ಅಂತ ಕೇಳಿದರೆ ನೋಡಿ, ಇಷ್ಟು ಹೇಳಿದ್ದಾರೆ ಇಲ್ಲಿ. ಯಾಕೆ ಹೇಳಿ? ತಾತ್ಪರ್ಯದಲ್ಲಿ ಆಚಾರ್ಯತೆ ಅರ್ಥ ಮಾಡಿಬಿಟ್ಟಿದ್ದಾರೆ, ಆದ್ದರಿಂದ ನಾವು ಅದನ್ನು ವ್ಯಾಖ್ಯಾನ ಮಾಡೋಕ್ಕೆ ಹೋಗಲಿಲ್ಲ ಅಂತ ಹೇಳಿದರು. ಆಚಾರ್ಯರು ಆ ಶ್ಲೋಕಕ್ಕೆ ಪೂರ್ತಿ ತಾವೇ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಈ ಶ್ಲೋಕ ಇಲ್ಲಿ ಕೋಟ್ ಮಾಡಿದ್ದಾರೆ, ಅಲ್ಲಿ ಕೋಟ್ ಮಾಡಿ ವ್ಯಾಖ್ಯಾನ ಬರೀತಾರೆ. ಅದಕ್ಕೆ ನಾನು ಪ್ರತ್ಯೇಕ ವ್ಯಾಖ್ಯಾನ ಮಾಡೋಕ್ಕೆ ಹೋಗಲಿಲ್ಲ, ಅಲ್ಲೇ ನೋಡಿಕೊಳ್ಳಿ ಅಂತ. ಕಥಂ ಅನ್ಯಥಾ ಇತ್ಯಾದಿನ ವ್ಯಾಖ್ಯಾನಾದ ತ್ರಣ ವ್ಯಾಖ್ಯಾತ. ಕಥಂ ಅನ್ಯಥಾ ಭಾರತ ನಿರುಕ್ತಿ ಜ್ಞಾನ ಮಾತ್ರೇಣ ಸರ್ವ ಪಾಪಕ್ಷಯ ಪ್ರಸಿದ್ಧಶ್ಚ ಸೋ ಅರ್ಥ. ಕಥಂ ಅನ್ಯಥಾ ಭಾರತ ನಿರುಕ್ತಿ ಜ್ಞಾನ ಮಾತ್ರೇಣ ಸರ್ವ ಪಾಪಕ್ಷಯ. ಇನ್ನೊಂದು ಪವರ್ಫುಲ್ ಯುಕ್ತಿ ಕೊಡ್ತಾರೆ. ಏನು ಅಂದರೆ, ಭಾರತ ನಿರುಕ್ತಿ ಜ್ಞಾನ ಮಾತ್ರೇಣ, ಮಹತ್ವ ಭಾರವತ್ವಾತ್ ಅಂತ ನಿರ್ವಚನ ಹೇಳಿದ್ರಲ್ಲ, ಅಷ್ಟು ತಿಳ್ಕೊಂಡ್ರೆ ಎಲ್ಲ ಪಾಪ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಎಷ್ಟು ಅರ್ಥ ಇರಬೇಕು ಅದಕ್ಕೆ? ಈ ಮಾತನ್ನು ಅಷ್ಟೆಲ್ಲ ಇಡೀ ಗ್ರಂಥ ಅಲ್ಲ, ಆ ಗ್ರಂಥದ ಹೆಸರನ್ನು ಬಿಡಿಸಿ ತಿಳ್ಕೊಂಡ್ಬಿಟ್ರೇ ಸರ್ವ ಪಾಪ ಕ್ಷಯ. ಮತ್ತೆ ಸ್ವಲ್ಪ ಪಾಪ ಹೋಗೋದಿಲ್ಲ, ಎಷ್ಟು ಪಾಪ ಹೋಗುತ್ತೆ? ಎಲ್ಲ ಪಾಪ ಹೋಗುತ್ತೆ ಅಂತ ಹೇಳಿದಾಗ ಮಹತ್ವ ಎಷ್ಟಿರಬೇಕು ಅದಕ್ಕೆ? ಅರ್ಥ ಆಯ್ತಾ? ಇವತ್ತು ಕುರುಕ್ಷೇತ್ರ ಇದೆ, ಆ ಗಂಗಾ ಇದು ವರ್ಣನೆ ಮಾಡಬೇಕಾದ್ರೆ ಗಂಗಾ ತೀರ್ಥ ಸ್ನಾನ ಅಲ್ಲ, ಗಂಗಾ ದರ್ಶನಕ್ಕೆ ಫಲ ಹಿಡಿತ, ಗಂಗಾ ಸ್ಮರಣೆಗೆ. ಇಲ್ಲಿ ಕೂತ್ಕೊಂಡು ಗಂಗಾ ಗಂಗೆ ಇತಿಯೊಬ್ರು ಯಾತಂದ್ರೆ ಏನರ್ಥ? ಪಾಪ ಹೋಯಿತು ಅಂತ ಅರ್ಥ ಆಯ್ತಾ? ಅದ್ರ ಜೊತೆಗೆ ಕುರುಕ್ಷೇತ್ರ ಇದೆ. ಕುರುಕ್ಷೇತ್ರದ ಬಗ್ಗೆ ಹೇಳ್ತಾರೆ, ಮಹಾಭಾರತದಲ್ಲಿ ಹೇಳ್ತಾರೆ. ಕುರುಕ್ಷೇತ್ರಕ್ಕೆ ಹೋಗಬೇಕಾಗಿಲ್ಲ, ಅದ್ರ ಮೇಲಿಂದ ಬೀಸಿ ಬಂದ ಗಾಡಿನ ಮೇಲೆ ಬೀಸಿಬಿಟ್ರು ಕೂಡ ಏನಾಗುತ್ತೆ? ಎಲ್ಲ ಪಾಪ ಪರಿಹಾರ ಆಗುತ್ತೆ. ಅದ್ರ ಮೇಲೆ ಬೀಸಿ ಬಂದ ಗಾಳಿನ ಮೇಲೆ ಬೀಸಿದ್ರೆ ಎಲ್ಲ ಪಾಪ ಪರಿಹಾರ. ನಮ್ಮಲ್ಲಿ ಗೊತ್ತದು, ಇವತ್ತು ಕೆಟ್ಟ ಗಾಳಿ ಎಷ್ಟೋ ರೋಗಗಳು ಹರಡೋದು ಯಾವುದರಿಂದ? ಎಷ್ಟೋ ರೋಗಗಳು ಗಾಳಿಯಿಂದ ಹರಡೋದು. ನಮಗೆ ರೋಗ ಹರಡೋದು ಗೊತ್ತು, ಪುಣ್ಯನೂ ಹಾಗೆ ಬರುತ್ತೆ ಅಂತ ಹೇಳ್ತಾರೆ. ಪುಣ್ಯ ಕೊಡೆ ಯಾವುದರಿಂದ ವೈಬ್ರೇಷನ್ಸ್ ಅಂತ ಏನು ಕರೀತೇವೆ, ಪುಣ್ಯನೂ ಹಾಗೆ ಬರುತ್ತೆ. ಕುರುಕ್ಷೇತ್ರದ ಮೇಲೆ ಬೀಸಿ ಬಂದ ಗಾಳಿ, ದ್ವಾರಕೆಯಿಂದ ಬಂದು ಬೀಸ ಗಾಳಿ ಕೂಡ ನಮಗೆ ಬಹಳ ಶ್ರೇಷ್ಠ. ಹೌದು, ನಮಗೆ ರೋಗ ಹೋಗುತ್ತೆ ಅಂತ ಹೇಳ್ತೇವಲ್ಲ ಹಾಗೆ. ಹೌದು ಹೌದು, ಮಹಾಭಾರತ ಕೇಳ್ತಿರ್ಲಿಕ್ಕೆ, ಮಹಾಭಾರತ ಶಬ್ದಕ್ಕೆ ಅರ್ಥ ಇದು ತಿಳ್ಕೊಂಡ ತಕ್ಷಣವೇ ಪಾಪ ಪರಿಹಾರ ಆಗುತ್ತೆ, ಎಲ್ಲ ಪಾಪ ಪರಿಹಾರ ಆಗುತ್ತೆ. ಆ ತಿಳ್ಕೊಂಡ ಮೇಲೆ ಏನು ಮಾಡ್ತಾನೆ ಮನುಷ್ಯ ಸಾಮಾನ್ಯವಾಗಿ ಏನು ಮಾಡ್ತಾನೆ, ಅದನ್ನೇ ಕಂಟಿನ್ಯೂ ಮತ್ತೆ ಓದ್ತಾನೆ, ತಿಳ್ಕೊತಾನೆ, ಕಂಟಿನ್ಯೂ ಮಾಡಿ. ಅದು ಪದ್ಧತಿ, ಅದು ಒಂದು ಒಳ್ಳೆ ವಿಚಾರ ಗೊತ್ತಾಯಿತು ಅಂದ್ಬಿಟ್ರೆ ಏನು ಮಾಡ್ತಾನೆ ಅದನ್ನು ಮಾಡ್ತಾರೆ. ಅಷ್ಟೇ ಉಳಿದವರೆಲ್ಲ ಹೇಳ್ತಾನೆ, ನಿಮ್ಮ ಒಳ್ಳೆ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಹೀಗಾಗಿ ಹಳ್ಳಕ್ಕೆ ಶುರುವಾಗ್ಬಿಡುತ್ತೆ. ಒಳ್ಳೆ ವಿಚಾರಗಳು ಯಾವಾಗಲೂ ಕೂಡ ಹಳ್ಳ ರೀತಿಯೇ ಹಾಗೆ. ಕಥಮನ್ಯಥಾ ಭಾರತ ನಿರುಕ್ತಿ ಜ್ಞಾನ ಮಾತ್ರೇನ ಸರ್ವ ಪಾಪಟ್. ಕೆಲವು ಔಷಧಿಗಳಿರುತ್ತೆ, ಅವನು ಕೋಮಾದಲ್ಲಿ ಇದ್ಬಿಟ್ಟಿದ್ದಾನೆ, ಔಷಧಿ ಕುಡಿಯೋ ಚಾನ್ಸೇ ಇಲ್ಲ ಅವನು. ಅವಾಗ ಏನು ಮಾಡಿದರೆ ಸಾಕು, ಆ ವಾಸನೆ ಮೂಗಿನ ಹತ್ರ ಹೇಳ್ಬಿಟ್ರೆ ಸಾಕು, ಉಸಿರಾಡ್ತಾರೆ, ಅಷ್ಟಕ್ಕೆ ಎಚ್ಚರ ಬಂದ್ಬಿಡುತ್ತೆ. ಮತ್ತೆ ಅಷ್ಟು ಪವರ್ಫುಲ್ ಇವೆಲ್ಲ ಇದೆ. ಕೆಲವು ಔಷಧಿಗಳಕ್ಕೆ ದೊಡ್ಡ ತೊಗೋಬೇಕಾದ ಕಾರಣ ಇಲ್ಲ, ಬರೀ ವಾಸನೆ ನೋಡಿದರೆ ಸಾಕು. ಅದಕ್ಕೇನೆ ಕೆಲವು ಪದ ಪರಮಾತ್ಮ ನಿರ್ಮಾಲ್ಯ ಆಗ್ರಹಣೆ ಮಾಡ್ತಾರಲ್ಲ, ಆ ಕ್ಲೋರೋಫಾರಮ್ ಇದೆ ಅಲ್ಲ, ನಮ್ಮಲ್ಲಿ ವಾಸಿ ಮಾಡೋದಿದೆ, ಅದು ಎಚ್ಚರ ತಪ್ಪೋದಾಯ್ತು, ಎಚ್ಚರ ಬರೆಸೋದಿದೆ. ಎಚ್ಚರ ತಪ್ಪಿದವ್ರನ್ನ ವಾಸನೆ ಇದ್ರೆ ಎಚ್ಚರ ಬರೆಸ್ಬೋದು, ಮುಗಿನ ಹತ್ರ ತಂದು ಬಿಟ್ಟರೆ ಸಾಕು. ಉದಾಹರಣೆಗೆ ಅರ್ಜುನಿಗೆ ಮೂರ್ಛೆ ಬಂದಿತ್ತು, ಆಕೆ ವಿಶಲ್ಯಕರಣಿ ಅಂತ ಮಣಿ ತಂದು ಮೈ ಮೇಲೆ ಇಟ್ಟು ಹೋಗ್ಬಿಡ್ತು, ಒಳಗೆ ಕೊಟ್ಟಿದ್ದು ಏನಲ್ಲ, ಅದು ಮೂರ್ಛೆಯಲ್ಲಿ ತಾನಿದೆ, ಡೀಪ್ ಕೋಮಾ ಇದ್ದಾಗ ಅದು. ಅದರಲ್ಲಿ ಅರ್ಜುನ್ ತಂದಿದ್ದ ತಕ್ಷಣ ಎದ್ದುಬಿಟ್ಟ ಅರ್ಜುನ. ಇವೆಲ್ಲ ಅನೇಕ ದೃಷ್ಟಾಂತಗಳಿವು. ಅದರಿಂದ ನೀವೆಲ್ಲ ಏನಲ್ಲ ಹಸಿಯೋಗ್ತೀಯಲ್ಲ, ಏ ಮಳೆ ಎಕ್ಸಾಗರೇಟ್ ಮಾಡ್ತಾ ಇದ್ದಾರೆ ಇವರು, ಅಷ್ಟೆಲ್ಲ ಹೇಗಾಗುತ್ತೆ ಅಂದರೆ ಅಷ್ಟೆಲ್ಲ ಅಲ್ಲಿ ನಿಜವಾಗ್ಲೂ ಆಗುತ್ತೆ ಅಂತ ಹೇಳ್ತಾರೆ. ಪ್ರಾತಿಲೋಮ್ಯಾದಿ ವೈ ನೋಡಿ, ಎಷ್ಟು 1.5 ಲಕ್ಷ ಕೋಳಿಗಳನ್ನು ಸುಟ್ಟು ಹಾಕ್ಕೊಳ್ತಿದ್ದಾರೆ. ಯಾಕೆ ಜನ ಉಳಿಲಿ ಅಂತ ಹೇಳ್ಬಿಟ್ಟು ಅಷ್ಟು ಜನ ನೋಡೋದಕ್ಕೆ ಅದಕ್ಕೆ ಅಲ್ಲಿಂದ ಬರ್ಬೋದು ಅದು. ಅಲ್ಲಿಂದ ಏನು ತಿಂದವರಿಗೆ ತಿಂದೇ ಇದ್ದವರಿಗೆ ವಾಸ ಮಾಡಿ ಎಷ್ಟು ಯಾವ ರೀತಿ ಬೇಕಾದ್ರೆ ಬರ್ಬೋದು. ಅದು ಅರ್ಥ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಸಾಂಕ್ರಾಮಿಕ ರೋಗ ಅಂತ ಏನು ಕರಿತೇವೆ. ಸಾಂಕ್ರಾಮಿಕ ಬರುವುದರಲ್ಲೂ ವೆರೈಟಿ ಬೇರೆ. ಅದು ಸ್ಪರ್ಶದಿಂದ ಬರೋದು ಕೆಲವು, ವಾಸನೆಯಿಂದ ಬರೋದು ಕೆಲವು, ಫುಡ್ಡಿಂದ ಬರೋದು ಕೆಲವು. ಆ ರೀತಿ ಇದು ಏನು ಸಾಕಿದಕ್ಕೆ, ಆ ನಿರುಕ್ತಿ ಜ್ಞಾನ ಮಾತ್ರನೇ ಸರ್ವ ಪಾಪ ಕ್ಷಯ ಆಗುತ್ತೆ. ಇತ್ಯಾದಿನ ವ್ಯಾಖ್ಯಾನ ತತ್ರ ನ ವ್ಯಾಖ್ಯಾತ ಕಥಮನ್ಯಥಾ ಭಾಗಭಾರತ ನಿರುಕ್ತಿ ಜ್ಞಾನ ಮಾತ್ರೇಣ ಸರ್ವ ಪಾಪ ಕ್ಷಯ ಪ್ರಸಿದ್ಧ ಸೋ ಅರ್ಥ. ಹಾಗೆ ಹೇಳಬೇಕು, ಇಲ್ಲ ನೀ ಏನೇನೋ ಅರ್ಥ ಹೇಳ್ತೀರ, ಅರ್ಥ ಪ್ರಸಿದ್ಧ ಅದು. ಬರೀ ಹೇಳಿದ್ದಲ್ಲ, ಮಹಾಭಾರತದ ಅರ್ಥವನ್ನು ಈ ತಿಳ್ಕೊಂಡ ತಕ್ಷಣ ಸದ್ಗತಿ ಆಗತ್ತೆ ಅನ್ನೋ ಮಾತು, ಸರ್ವ ಪಾಪ ಕ್ಷಯ ಆಗತ್ತೆ ಅನ್ನೋ ಮಾತು, ಸಿದ್ಧ ಪ್ರಸಿದ್ಧ ಪ್ರೂವ್ಡ್ ಅಂತ ಅರ್ಥ. ಅದು ಬರೀ ಹೇಳಿದ ಮಾತಲ್ಲ, ಎಂಥದ್ದು ಪ್ರೂವ್ಡ್ ಕೇಸ್. ಅದು ಕೆಲವು ಇರ್ತವೆ, ಎಕ್ಸಾಮ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ, ಎಕ್ಸ್ಪೆರಿಮೆಂಟ್ ಸ್ಟೇಜಲ್ಲಿದೆ ಅಂತ ಹೇಳ್ತಿರ್ತ. ಎಕ್ಸ್ಪೆರಿಮೆಂಟ್ ಮಾಡಿ ಆದಮೇಲೆ ಪ್ರೂವ್ಡ್, ಪ್ರೂವನ್ ಕೇಸ್ಗಳಿಗೆ ಇನ್ನೇನು ಹೇಳಬೇಕಾಗಿಲ್ಲ. ಅರ್ಥ ಮಹಾಭಾರತ ಅರ್ಥ ಕೇಳಿನೇ ಸದ್ಗತಿಗೆ ಹೋದವರು ಇದ್ದಾರೆ, ಸರ್ವ ಪಾಪ ಕ್ಷಯ ಮಾಡ್ಕೊಂಡವರಿದ್ದಾರೆ ಅಂದಮೇಲೆ ಅದು ಬರೀ ಅತಿಶಯೋಕ್ತಿಯ ಮಾತಲ್ಲ. ಆಚಾರ್ಯ ಮಾತು ನೋಡಿ, ಆಚಾರ್ಯ ಮಾತು ಎಷ್ಟು ಚಾರ್ಟ್ ಇರುತ್ತೆ, ಟೀಕಾರ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಟಿಪ್ಪಣಿಕಾರ ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಜ್ಯೂಸ್ ಇಷ್ಟೇ ಎಷ್ಟಿರುತ್ತೆ, ನೀರು ಹಾಕ್ತಾ ಹೋದ್ರೆ ಏನಾಗುತ್ತದೆ, ಒಂದು ಬಾಟ್ಲು ಒಂದು ಹಂಡೆ ಅಷ್ಟಾಗಿಬಿಡುತ್ತೆ, ಗೊತ್ತಾಯ್ತಾ. ಅದು ಇದು ಅದನ್ನು ಕಾನ್ಸಂಟ್ರೇಟ್ ಕುಡಿಯೋಕ್ಕಾಗೋದಿಲ್ಲ, ಅದನ್ನ ಮಾಡಿ ಡೈಲ್ಯೂಟ್ ಮಾಡ್ತಾ ಹೋದಂತ ಏನಾಗುತ್ತೆ ಅದು ಬರುತ್ತೆ. ಒಂದು ಆಚಾರ ಒಂದೊಂದು ಮಾತಿ ಟಿಕಾರ ಎಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ, ರಾಯರು ಮತ್ತು ಟಿಪ್ಪಣಿಕಾರ ಎಷ್ಟು ಡೆವಲಪ್ ಮಾಡ್ತಾರೆ ಗೊತ್ತಾಗುತ್ತೆ, ಎಲ್ಲ ಪ್ಯಾಕ್ ಆಗಿರುತ್ತೆ ಅದರೊಳಗೆ. ಕಥಮನ್ಯಥಾ ಭಾರತ ನಿರುಕ್ತಿ ಜ್ಞಾನ ಮಾತ್ರೇಣ ಸರ್ವ ಪಾಪ ಕ್ಷಯ ಪ್ರಸಿದ್ಧ ಸೋ ಅರ್ಥ ತದ್ವಾಕ್ಯ ಪರ್ಯಾಲೋಚನೆ ಆಯ್ತು. ಮುಂದೆ ಈ ಅದಿಷ್ಟಕ್ಕೆ ಆಚಾರ್ಯರ ಮಾತಿಗೆ ಟೀಕಾರ ಇರು. ತದ್ವಾಕ್ಯ ಪರ್ಯಾಲೋಚನೆಯ ಇತ್ಯುಕ್ತಂ, ಪರ್ಯಾಲೋಚನೆ ಹೇಗೆ ಮಾಡಬೇಕು ಅಂತ ತೋರಿಸ್ತಾರೆ. ಲೇಸೇನ ದರ್ಶಯತಿ, ಹಿಂದೆ ಲೇಸೇನ ದರ್ಶಯತಿ ಅಂತಿತ್ತಲ್ಲ, ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ. ಕಥಮಿತಿ ಮಹತ್ವಾತಿಥಿ ವಾಕ್ಯೇ ಭಾರತ ಶಬ್ದಂ ನಿರುಚ್ಯ ತಜ್ಞಾನ ಸರ್ವ ಪಾಪಕ್ಷಯೋ ಅಭಿಧೀಯತೆ. ಮಹತ್ವಾತ್ ಭಾರವತ್ವಾಚ್ಯ ಮಹಾಭಾರತ ಮುಚ್ಚತೆ ನಿರುಕ್ತಮಸ್ಯ ಯೋ ವೇದ ಸರ್ವ ಪಾಪೈ ಪ್ರಮುಚ್ಯತೆ ಅಂತ ಎಕ್ಸ್ಪ್ಯಾನ್ಷನ್ ಅದು. ಮಹತ್ವಾತಿಥಿ ವಾಕ್ಯೇ ಭಾರತ ಶಬ್ದಂ ನಿರುಚ್ಯ ತಜ್ಞಾನಾತ್ ಸರ್ವ ಪಾಪಕ್ಷಯೋ ಅಭಿಧೀಯತೆ. ಅದು ತಿಳ್ಕೊಂಡೆ ಸರ್ವ ಪಾಪಕ್ಷಯ ಅಂತ ಹೇಳ್ತಾರೆ. ನಾನು ಭಾರತಸ್ಯ ಉತ್ತಮತ್ವ ಸಾಕ್ಷಾತ್ ನತು ಭಾರತಸ್ಯ ಉತ್ತಮತ್ವ ಸಾಕ್ಷಾತ್ ತಥಾಪಿ ಪರ್ಯಾಲೋಚನೆಯ ಗಮ್ಯತೆ ಏವ. ಅದಕ್ಕೆ ಹೇಳ್ತಾರೆ, ಸಾಕ್ಷಾತ್ ಹೇಳಿಲ್ಲ ಅಂತ ಅಂದ್ಕೊಳ್ಳೋದಾದರೆ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಕೆಲವು ಪದಾರ್ಥ ಬಾಯಲಕ್ಕೆ ರುಚಿ ಗೊತ್ತಾಗಲಿಲ್ಲ, ಸ್ವಲ್ಪ ತಿಟ್ಕೊಂಡಾಗ ರುಚಿ ಗೊತ್ತಾಗುತ್ತೆ. ಲೇಖ್ಯ ಅಂತ ಹೇಳ್ತಾರಲ್ಲ, ಅದು ಟ್ಯಾಬ್ಲೆಟ್ ಟೈಪ್ ನಿಂದಿರೋ ವರ್ಕ್ ಮಾಡೋದಿಲ್ಲ. ಏನು ಮಾಡಬೇಕು ಅದನ್ನು, ಬಾಯಲ್ಲಿ ಹಾಗೆ ಇಟ್ಕೋಬೇಕಲ್ಲ, ಹಾಗೆ ನಿಧಾನ ರಸ ಬಿಡ್ತಾ ಹೋಗುತ್ತೆ. ಹಾಗೆ ರುಚಿನೂ ಗೊತ್ತಾಗುತ್ತೆ, ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಈಗ ಕ್ಯಾಪ್ಸ್ಯೂಲ್ ಎಫೆಕ್ಟ್ ಬೇರೆ, ಟ್ಯಾಬ್ಲೆಟ್ ಎಫೆಕ್ಟ್ ಬೇರೆ. ಕ್ಯಾಪ್ಸ್ಯೂಲ್ ಎಲ್ಲಿ ಓಪನ್ ಆಗುತ್ತದೆ, ಹೊಟ್ಟೆಗೆ ಹೋದ್ಮೇಲೆ ಓಪನ್ ಆಗೋದು, ಇದು ಇಲ್ಲಿಂದನೇ ಶುರುವಾಗುತ್ತೆ. ಅದೇ ರೀತಿಯಲ್ಲಿ ಪರ್ಯಾಲೋಚನೆ ಅಂತ ಅದಕ್ಕೆ ಕರೆಯೋದು. ಮಹಾಭಾರತ ಶ್ರೇಷ್ಠ ಅಂಬೋದನ್ನು ಯೋಚನೆ ಮಾಡ್ತಾ ಹೋಗು ಗೊತ್ತಾಗುತ್ತೆ. ಯಥಾ ಹಿ ನಾರಾಯಣಾದಿ ಭಗವನ್ ನಾಮ ನಿರುಕ್ತಿ ಜ್ಞಾನಾತ್ ಭವನ್ ಪಾಪಕ್ಷಯೋ ಅಭಿಧೇಯಸ್ಯ ಸರ್ವೋತ್ತಮತ್ವೇವ ತಥಾಯಮಪಿ. ಅದೇ ರೀತಿಯೇ ನಾರಾಯಣ ಮಂತ್ರ ಕೇಳ್ತಾರೆ, ನಾರಾಯಣೇ ತಿರ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಘೋರೇ ಪತಂತೀತಿ ಏತದ್ ಅದ್ಭುತ. ಕೃಷ್ಣಾಮೃತ ಮಹಾರಾಣವರು ಹೇಳಿದ್ದಾರೆ, ಎಂಥ ಜನ ಇವರು, ನಾರಾಯಣ ಅಂತ ಮಂತ್ರ ಇದೆ, ನಾಲಿಗೆ ಇದೆ, ಅದನ್ನು ಹೇಳಿಬಿಟ್ರೆ ನರಕ ತಪ್ಪಿಸ್ಕೊಂಡು ಬಿಡ್ತಾರೆ, ಇಷ್ಟಾದರೂ ನರಕಕ್ಕೆ ಹೋಗಿಬಿಡ್ತಾರಲ್ಲ, ಎಂಥ ಪಾಪಿಗಳು ಇವರು, ಆಶ್ಚರ್ಯ ಅಂತ ಹೇಳ್ತಾರೆ. ಸೊ ನಾರಾಯಣ ಅನ್ನೋ ಪದಕ್ಕೆ ಎಷ್ಟು ಅರ್ಥ ಇದೆ, ನರಕ ತಪ್ಪಿಸ್ತಕ್ಕಂಥ ಸಾಮರ್ಥ್ಯ ಇದೆ. ಅದು ಹೇಗೆ ಸತ್ಯ, ಇದು ಹಾಗೆ ಸತ್ಯ. ಅದು ಸತ್ಯ ಅಂತ ಪ್ರೂವ್ ಆಗಿದೆಯೋ ಇಲ್ಲ, ಅಜಾಮಿಳಾದಿಗಳು ಪ್ರೂವ್ ಮಾಡಿಬಿಟ್ಟಾರೆ. ಪ್ರಸಿದ್ಧ ಅದು ಅಜಾಮಿಳಾದಿಗಳ ಪ್ರಸಂಗದಲ್ಲಿ ನಾರಾಯಣ ಶಬ್ದ ಉಚ್ಚಾರಣೆ ಮಾತ್ರದಿಂದನೇ ಏನು ಮಾಡಿದ್ದಾರೆ ಅವರು, ಸರ್ವ ಪಾಪಕ್ಷಯ ಆಗಿಬಿಟ್ಟಿದ್ದೇವೆ. ಅದೇ ರೀತಿಯೇ ಮಹಾಭಾರತ ಶಬ್ದ ಅರ್ಥ ಮಾಡ್ಕೊಂಡ್ರೇನೆ ಏನಾಗುತ್ತೆ, ಸರ್ವ ಪಾಪಕ್ಷಯ ಆಗುತ್ತೆ. ದೃಷ್ಟಾಂತ ಇದೆ, ಪರ್ಯಾಲೋಚನ ಅಂದ್ರೆ ಹಾಗೆ. ಗಂಗಾ ಗಂಗಾ ಅದು ಹಾಗೇನೆ, ರಾಮ ರಾಮ ಅಂತಿರ್ಲಿಕ್ಕೆ ಏನಾಗಬೇಕು, ಪಾಪಕ್ಷಯ, ಪಾಪ ಮತ್ತೆ ಬರೋದಿಲ್ಲ, ಎಲ್ಲ ಪ್ರೂವ್ ಮಾಡಿ ಹೇಳಿದ್ದಾರೆ. ಯಥಾ ಈ ಆದಿ ಶಬ್ದ ಹೇಳಿದ್ರು, ನಾರಾಯಣಾದಿ ಅಂತ ಹೇಳಿದ್ರಿಂದ ಕೃಷ್ಣ 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 ರಾಮ 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 ಎಲ್ಲ ಪದಗಳು ದೇವರು ಯಾವ ಹೆಸರಾದರೂ ಕೂಡ ಏನದು, ಸರ್ವ ಪಾಪಕ್ಷಯನೇ ಮಾಡೋದು. ಭಾರತಸ್ಯ ಭಗವನ್ ನಾಮ ನಿರುಕ್ತಿ ಜ್ಞಾನಾತ್, ನಾರಾಯಣ ಮೊದಲಾದಂತಹ ಭಗವಂತನ ನಾಮಗಳನ್ನು ನಿರುಕ್ತಿ ಜ್ಞಾನ ಮಾತ್ರ. ನಾರಾಯಣ ಅಂದರೆ ನಾರಾಯಣ ಅಯ್ಯನಂ ನಾರಾಯಣ, ನಾರಗಳು ಗುಣಗಳು, ಗುಣಗಳಿಗೆ ಅಯ್ಯನ, ನಾರಾಯಣ ಮಯನ ದೋಷಗಳಿಗೆ ಅಯನ ಅಲ್ಲದವನು, ಹೀಗೆಲ್ಲ ನಿರುಕ್ತಿ ಅಂತ ಹೇಳಿದ್ರು. ಆ ರೀತಿ ಮಾಡ್ಕೊಂಡಾಗ ಏನಾಗುತ್ತದು, ನಿರುಕ್ತಿ. ಈ ರೀತಿ ತಿಳ್ಕೊಂಡಾಗ ನಮಗೊಂದು ಹೊಸ ಅರ್ಥ ಗೊತ್ತಾಯಿತು. ಯಾವಾಗ ನಿರ್ಬಚಾರ ಮಾಡಿ ಯಾಕೆ ತೋರಿಸ್ತಾರೆ ಅಂದರೆ ಪಾಪಕ್ಷಯ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರ. ಹಾಗೆ ತಿಳ್ಕೊಂಡು ಏನಾಗೋದಿಲ್ಲ, ಪಾಪಕ್ಷಯ ಆಗೋದಿಲ್ಲ. ಏನು ಮಾಡಿದ್ರೆ ಆಗತ್ತೆ, ಕೆಲವು ಪದಾರ್ಥ ನೋಡಿದರೆ, ಕೆಲವು ಪದಾರ್ಥ ಕೇಳಿದರೆ, ಕೆಲವು ಪದಾರ್ಥ ಏನು ಮಾಡುತ್ತೆ, ಮುಟ್ಟಿದರೆ ಬೆಂಕಿ ಏನು ಮಾಡುತ್ತೆ, ಮುಟ್ಟಿದರೆ. ಇದೊಂದು ಸ್ವಾರಸ್ಯ ನೋಡಿ ಹೇಗಿದೆ, ಕೆಲವು ನೋಡಿದರೆ, ಈ ಹಾವು ನೋಡಿದರೆ ಸಾಕು ಓಡೋಕೆ ಶುರು ಮಾಡ್ತಾರೆ, ಆ ಬೆಂಕಿ ನೋಡಿದರೆ ಓಡೋದಿಲ್ಲ, ಏನು ಮಾಡೋದಿಲ್ಲ, ಅವನು ಮುಟ್ಟೋದಿಲ್ಲ ಅಷ್ಟೇ, ಬೆಂಕಿ ನೋಡಿದರೆ ಮುಟ್ಟೋದಿಲ್ಲ, ಹಾವು ನೋಡಿದರೆ ಓಡ್ಬಿಡ್ತಾರೆ. ಕೆಲವು ಪದಾರ್ಥ ಅನ್ನ ತುಂಬ ಹಸಿವಾಗಿರುತ್ತೆ, ಎಲ್ಲ ಬಡಿಸಿಬಿಟ್ರು, ಇನ್ನೇನು ಖುಷಿಯಾಯ್ತು ಅವರಿಗೆ, ತೆಗೊಂಡು ವಾ ತೊಗೊಂಡ್ಬಿಟ್ರೆ ಎಲ್ಲ ಕೂಡ, ಎಷ್ಟು ಸಿಟ್ಟು ಬಂತು, ಏ ನೋಡಿ ಆಯ್ತಲ್ಲ ಇಲ್ಲೇನು ಅಂತ ಕೇಳಿದರೆ, ಅಲ್ಲಿ ಏನಾಗೋದಿಲ್ಲ, ಅದು ನೋಡಿದರೆ ಸಾಲದು, ತಿನ್ನಲೇಬೇಕದು. ಅದು ಕೆಲವು ಪದಾರ್ಥಗಳು ಒಂದು ಲಿಮಿಟ್ ಮಾಡಿದ್ದಾರೆ. ಪರಮಾತ್ಮನ ನಾಮಗಳು ಕೆಲಸ ಮಾಡ್ಬೇಕಾದ್ರೆ ಏನಾಗಬೇಕು, ಅದಕ್ಕೆ ನಿರ್ವಚನೆ ಮಾಡಬೇಕು. ಆಗ ನಮಗೆ ಆಚಾರ್ಯರು ಗೀತಾ ಭಾಷೆ ಮುಂದೆ ಎಷ್ಟೋ ನಿರ್ವಚನೆ ಮಾಡ್ತಾ ಹೋಗ್ತಾರೆ, ಕೃಷ್ಣ ಅಂತ ಯಾತಕ್ಕೆ, ಜನಾರ್ದನ ಅಂತ ಯಾತಕ್ಕೆ, ನಿರ್ವಚನೆ ಮಾಡಿದಷ್ಟು ಅದು ಸ್ವಾರಸ್ಯ ಗೊತ್ತ. ಹಲಸರಣ್ಣು ಬಿಡಿಸಿ ತೋರಿಸಿದ್ರೆ ಹಾಗೂ ಹಾಗೆ, ಹಲಸಣ್ಣು ಹಾಗೆ ತಿನ್ಲಕ್ಕೆ ಬರುತ್ತಾ, ಯಾವಾಗ ತಿನ್ಲಕ್ಕೆ ಬರುತ್ತಾ, ಅದನ್ನ ಬಿಡಿಸಿದರೆ ಅದಕ್ಕೆ ನಿರ್ವಚನ ಅಂದ್ರೆ ಹಾಗೆ, ಬಿಡಿಸಿದಾಗ ಅದರ ಸ್ವಾರಸ್ಯ ಗೊತ್ತಾಗುತ್ತೆ. ಪದಗಳನ್ನು ಬಿಡಿಸ್ಬೇಕು. ನಮಗೆ ಕಷ್ಟ ಆಗುತ್ತೆ ಅಂತ ಇಲ್ಲ ಅಂತ ಹೇಳಕ್ಕಾಗತ್ತಾ, ಇವತ್ತು ಹಲಸರು ತಿನ್ಲಕ್ಕೆ ದುಬೈದಿರಕ್ಕೆ ಆಗೋದೇ ಇಲ್ಲ, ಡಾಕ್ಟರ್ ತಿನ್ಬೇಡ ಅಂತ ಹೇಳ್ಬಿಟ್ಟಿರ್ತಾರೆ. ಅವನಿಗೆ ಬೆಂಗಳೂರು ತೊಗೊಳ್ಳೋ ಯೋಗ ಇಲ್ಲ ಅಷ್ಟೇನೆ ಅಂದ ಮಾಡಿ, ಇವತ್ತು ನಮ್ಮ ಬಂಗಾರ ತೊಗೊಳ್ಳೋ ನಮ್ಗೆ ಆಗೋದಿಲ್ಲ ಅಂತ ಹೇಳಿದ ಮಾತ್ರ ಬಂಗಾರದ ವ್ಯಾಲ್ಯೂ ಕಡಿಮೆ ಆಗುತ್ತಾ, ಕಾರ್ಯ ಕಡಿಮೆ, ಅದ್ರ ವ್ಯಾಲ್ಯೂ ನಮ್ಗೆ ಮಟ್ಟಕ್ಕೆ ಬರಲೇ ಇಲ್ಲ ಅಂತ. ಅದಕ್ಕೆ ನಾವೆಲ್ಲರೂ ಸರ್ವಜ್ಞರಲ್ಲ, ಆಚಾರ್ಯ ಕೆಪಾಸಿಟಿ ಇದೇ ಮಾಡಿದರು, ತಿಳ್ಕೊಳ್ಳೋರು ಮಾಡ್ತಾ ಹೋಗ್ತಾರೆ. ಆದ್ರೆ ನಾವು ಎಷ್ಟು ತಿಳ್ಕೊಬೇಕು, ನಮಗೆ ತಿಳ್ಕೊಳ್ಳಕ್ ಆಗೋದಿಲ್ಲ ಅಂತ ತಿಳ್ಕೊಳ್ಳೋದು ಕೂಡ ಏನದು, ಒಂದು ಜ್ಞಾನದ ಮುಖ. ಅದು ಏನ್ ತುಂಬಾ ಅರ್ಥ ಇದೆ ಅಷ್ಟೇ, ನಮಗೆ ಗೊತ್ತಾಗದೆ ಹೋದ್ರೂ ಕೂಡ ಏನಾಗಿದೆ, ಅದು ತುಂಬಾ ಅರ್ಥ ಇದೆ, ಅದು ತಿಳ್ಕೊಂಡ್ರೆ ಸಾಕು. ಅದನ್ನ ನಾವೇ ತಿಳ್ಕೊಳ್ಳೋದು ಅತಿ ಶ್ರೇಷ್ಠ. ಇದೇನು ತಿಳ್ಕೊಳ್ಳೋದಕ್ಕೆ ಏನಿದೆ, ಏನು ಇಲ್ಲ ಅಂತ ಮೂರ್ಖ ಇದ್ದಾರಲ್ಲ, ಅವನಿಗಿಂತ ಕೋಟಿ ಪಾರಿ ಭಾಷೆ ಆಗಲಿಲ್ಲ. ಆ ರೀತಿಯಾಗಿ ಯಾವುದೋ ಮಾರ್ಸ್ ಕಾರ್ಡ್ ಸಿಕ್ತಿ ದಾರಿಯೊಳಗೆ, ಪಾಪ ನೋಡ್ದ ಅರ್ಧ ಹಾಕ್ಬಿಟ್ಟು, ನನಗೇನು ಉಪಯೋಗ ಇಲ್ಲ, ಈಗ ಏನು ಉಪಯೋಗ ಇಲ್ಲ ಅದಕ್ಕೆ. ಹುಡುಕೊಂಡಾಗ ಅವನಿಗೆ ಕೊಟ್ಟ ಒರಿಜಿನಲ್ ಬೇರೆ, ಆ ಇಂಟರ್ವ್ಯೂ ಬೇರೆ ಇತ್ತು ಅವನಿಗೆ, ಎಷ್ಟು ಉಪಯೋಗ ಆಯ್ತು ಅದರಿಂದ, ಎಷ್ಟು ಇದು ಮಾಡ್ತಾನೆ ಅವನಿಗೆ, ಇವನಿಗೆ ಉಪಯೋಗ, ಅವನಿಗೆ ಉಪಯೋಗ. ಆ ಪುಣ್ಯ ಇವನಿಗೆ ಬಂತು, ಮಾರ್ಸ್ ಕಾರ್ಡಿಂದ ಏನು ಬರ್ತಿರಲಿಲ್ಲ, ಅವ್ರು ಹೆಲ್ಪ್ ಮಾಡಿದ ಪುಣ್ಯ ಇವನಿಗೆ ಬಂತು ಆಮೇಲೆ. ಆದಷ್ಟೇನೆ ತಿಳ್ಕೊಳ್ಳೋಕ್ಕಾಗದೆ ಹೋದರೂ ಕೂಡ ಇದೇನು ತಿಳ್ಕೊಂಡ್ಬಿಟ್ರು ಕೂಡ ಇವನೇನು ಮಾಡಿದರು, ನಮ್ಮ ಮದುವೆ ಉತ್ತರ ಕೊಡುತ್ತೆ ಅದಕ್ಕೆ. ಅಚ್ಯುತಪೇಶ್ವರ ಗುರುಗಳು ಅಂತ್ಯಕಾಲ ಬಂತು, ಅವ್ರನ್ನ ಕರೆದ್ರು, ಹೇಳಿದರು, ನೋಡು ಈ ಮತ ಸರಿಯಿಲ್ಲ, ನಮಗೆಲ್ಲ ಜ್ಞಾನ ಕೊಡೋದಿಲ್ಲ, ಇದು ನನಗೂ ಸಿದ್ಧಿ ಬಂದಿಲ್ಲ, ನಮ್ಮ ಗುರುಗಳಿಗೂ ಸಿದ್ಧಿ ಬಂದಿಲ್ಲ, ಇದು ಸುವ್ರತ ಮಾಸ್ಮ ವಿಶ್ವಸಿಗೆ ಒಪ್ಪಬೇಡ, ಇದನ್ನು ಸರಿಯಾದ ವಿಷಯ ನನಗೂ ಗೊತ್ತಿಲ್ಲ. ತಥೋ ಮುಕುಂದಂ ಭಜ ಸಂವಿದೇ ಮುದ, ದೇವರ ಆರಾಧನೆ ಮಾಡು, ಎಷ್ಟು ಒಳ್ಳೆ ಮಾತದು. ಇದರಿಂದ ನಿಮ್ಮ ಮಾತಿಗೆ ಉತ್ತರ ಅದು, ನಮ್ಗೆ ಗೊತ್ತಿಲ್ಲದವಾಗ ಏನು ಮಾಡಬೇಕು ಅಂದರೆ, ತಿಳ್ಕೊಳ್ಳೋಕೆ ಹೋಗುವಂತಾರೆ ಹೇಳಬೇಕು ಇನ್ನೊಬ್ಬರಿಗೆ, ನನಗೆ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ ಅಂತ ಆಗಬಾರ್ದು. ಇವತ್ತು ಎಷ್ಟು ಜನ ಹಳ್ಳಿಯವರು ಹೋದ ನಾನಂತ ಓದಲಿ, ಮಗ ಓದಲಿ ಅಂತ ಓದಿಸ್ತಾರಲ್ಲ ಆ ಟೈಪ್, ಯಾಕಂದ್ರೆ ನಾನು ಓದಿಲ್ಲ ಮಗನ ಓದಬಾರ್ದು ಅಂತ ಆ ಥರ ಯೋಚನೆ ಮಾಡಬಾರ, ನನಗಿಂತ ಮುಂದೆ ಹೋಗಲಿ ಅಂತ ಹೇಗೆ ಯೋಚನೆ ಮಾಡ್ತಾರೋ ಆ ಥರ ಹೇಳೋದು ತಿಳ್ಕೊಳ್ಳೋದು ಕೂಡ ಸಾಧನೆ. ಗೊತ್ತಾಯ್ತು, ಆ ಪುಣ್ಯವನಿಗೆ ಬರತ್ತೆ ಮತ್ತೆ, ಗೊತ್ತಾಯ್ತಲ್ಲ, ಆ ಪುಣ್ಯವನಿಗೆ ಬಂದು ಕಾಪಾಡೋದು, ಅದಕ್ಕೆ ವಂಶೋದ್ಧಾರಕ ಅಂತ ಹೆಸರು ಬಂತು ಅವನಿಗೆ. ಹೌದು, ಅವ್ರಿಗೆ ಗುರುಗಳು ಹಾಗೆ ಹೇಳಿದರು ಇಂಥಕ್ಕೆ. ಅದೇ ರೀತಿ ಎರಡು ಕೇಳಿದ ಮೇಲೆ ನಾವು ಹಾಗೆ ಹೇಳಬೇಕು ಅಂತ ಅರ್ಥ. ಗುರುತು ಹೇಳ್ಬೇಕಾದ್ರೆ ನೋಡು ಇದು ಮಾಡೋದು ಸರಿಯಲ್ಲ, ಇದನ್ನು ನಾವು ಅನೇಕರು ಹೇಳೋದಿಲ್ಲ. ಅದನ್ನ ಎಲ್ಲೆಲ್ಲೋ ಹೋಗ್ತಿರ್ತಾನೆ, ಕರಿ ಬಟ್ಟೆ ಹಾಕೊಂಡು ಹೋಗ್ತಿರ್ತಾನೆ, ತಂದೆ ತ ಸುಮ್ಮನೆ ಕೂತ್ಬಿಟ್ಟಿರ್ತಾನೆ. ಹಾಗೆಲ್ಲ ಹೋಗಬೇಡ ನೋಡು, ಹೋದವರಿಗೆ ಹೋದ್ರೆ ಎಲ್ಲಿ ಯಾವ ಪ್ರಮಾಣದಲ್ಲಿದೆ ಅದು, ಯಾವ ಶಾಸ್ತ್ರದಲ್ಲಿದೆ, ಎಲ್ಲರೂ ಒಪ್ಪಿದಾರ ಹೇಳಿ ಮಾಡಕ್ಕೆ ಹೇಳಿದಾರ ಕೇಳಬೇಕಲ್ಲ. ಆ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಒಂದು ದಿವಸ ಒಪ್ಪೋದಿಲ್ಲ ಅವನು, ಮೂರಾಕ್ ಸತಿ ಹೇಳ್ತಾ ಹೋದಾಗ ಏನು ಮಾಡ್ತಾನೆ, ಅದೇ ಕೆಲಸ ಶುರು ಮಾಡ್ತಾರೆ. ತಾಯಿನೂ ಅದೇ ಮಾತು ಹೇಳ್ತಾಳೆ, ಮೂರಾಕ್ ಸತಿ ಹೇಳ್ತಾ ಹೋದಂಥ ಅವ್ನ ಮನಸ್ಸಿಗೆ ಏನು ಅನಿಸುತ್ತೆ, ಹೌದು ತಪ್ಪು ಹೇಳ್ದೆ ಹೋಗಿಬಿಟ್ಟಾಗ ಅವ್ರು ಹೇಳಲಿಲ್ಲ ಆದ್ರಿಂದ ಸರಿ ಅನ್ಕೊಂಡ್ಬಿಡ್ತಾರೆ, ಅದೊಂದು ಬೇರೆ ಬರೋದು, ಹಾಗಾಗಬಾರ್ದು. ಅದಕ್ಕೆ ಆಚಾರ ಹೇಳ್ತಾರೆ ನಾಮನಿರ್ವಚನ ಮಾಡಬೇಕು, ಅರ್ಥ ತಿಳಿಬೇಕು, ಆ ಮೂಲಕವಾಗಿ ಪಾಪಕ್ಷಯ ಆಗುತ್ತೆ. ದೊಡ್ಡ ಪ್ರಯೋಜನ ಇದೆ, ಪ್ರಯೋಜನ ಇದ್ದೇ ಇದೆ. ಹೌದು 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 ಯಾಕಿಲ್ಲ, ಅವ್ರೇನು ಏನೇನು ತಿಳ್ಕೊಂಡ್ರೆ ಉಪಯೋಗ ಇಲ್ಲ ಅಂತ ತಿಳ್ಕೊಂಡ್ರೋ ಇಲ್ಲ. ದುರ್ಮತ ಖಂಡನ, ಸನ್ಮತ ಸ್ಥಾಪನೆ ಎರಡಾಗಬೇಕು. ದುರ್ಮತ ಅವ್ರು ಹಿಡಿಸ್ತಿಲ್ಲ ಅಂದಮೇಲೆ ಒಳ್ಳೆ ದಾರಿ ಬಂದ್ಬಿಟ್ರೆ ಅವ್ರಿಗೆ ಅರ್ಥ ಆಯ್ತು. ಎಷ್ಟೋ ಸರ್ ಯಾರಿಗೆ ಅಲ್ಲ ದುರ್ಮತ, ದುರ್ಮತ ಅಂತ ಹೇಳಿದ ಮೇಲೆ ಅದು ಕೆಟ್ಟದೊಂದ್ಮೇಲೆ ಆಪೋಸಿಟ್ ಏನಾಯ್ತು ಅಲ್ಲಿಗೆ, ಅದಕ್ಕೆ ಆಪೋಸಿಟ್ ಇರೋದು ಏನಾಗುತ್ತೆ, ನಿರ್ಗುಣ ಭಾವನಾ ನ ಸುಖಾಯ, ನಿರ್ಗುಣ ಅಂತ ಉಪಾಸನೆ ಮಾಡಬಾರದು, ಸಗುಣ ಅಂತ ಮಾಡಬೇಕು ಅಂತ ಆಯ್ತಲ್ಲ, ಕಷ್ಟ ಬಂತು. ಆದರೆ ಕೂಡ ಪೂರ್ತಿ ಪುಣ್ಯ ಬಂದಿದ್ದು ಯಾವಾಗ ಮಗ ತಿಳ್ಕೊಂಡು ಉದ್ಧಾರ ಮಾಡಿದ್ದಕ್ಕೆ ಇನ್ನೂ ಜಾಸ್ತಿ ಬಂತು. ಆದರೆ ಇದು ಸ್ಟಾರ್ಟ್ ಆಯಿತು. ಅದು ತಿಳ್ಕೊಂಡ್ಬಿಟ್ಟಿದ್ದರೆ ಆ ಮಾತು ಏನು ಕೆಲಸ ಮಾಡ್ತಿತ್ತು ಅಂದರೆ, ಮಧ್ವಜ ಸ್ಪಷ್ಟ ಹೇಳ್ತದೆ, ಗ್ರಂಥ ಓದ್ತಾ ಇದ್ದಾರೆ ತಂದೆ ಮಾತು ತಲೆಯಲ್ಲಿ ಕೊರಿತಾ ಇದೆ, ಓದ್ತಿದ್ದಾರೆ ತಾ ಮಾತು ಹೇಳ್ತಾ ಇದೆ, ಹುಷಾರು ಹುಷಾರು ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಏನಾಯಿತು, ಯಾರು ಕೇಳಿದ್ರು ಉತ್ತರ ಸಿಗ್ತಾ ಇಲ್ಲ, ತಂದೆ ಅಡ್ವೈಸ್ ಮಾಡಿಬಿಟ್ಟಿದ್ದಾರೆ. ಮುಂದೆ ನಾವು ಬೋರ್ಡ್ ನೋಡಿದ್ರೆ ಸಾಕು, ಮುಂದೆ ಕರ್ಮ ಇದೆ ಅಂತ ಹಾಕಿಬಿಡ್ತಾರಲ್ಲ, ಎಲ್ಲಿದೆ ನೋಡ್ಕೋತಾ ಹೋಗ್ತಾನೆ, ಗೊತ್ತಾಯ್ತಾ, ಇಲ್ಲಿ ಕಾಣಲಿ ಮುಂದೆ ಇರೋದು ಇದ್ದೇ ಇರೋ ಹಾಗೆಯೇ ಇರಲೇಬೇಕು. ಒಂದು ಕಡೆಗೆ ಹುಷಾರಾಗಿಬಿಡ್ತಾನೆ, ಆ ಥರ ಬ್ರೇಕ್ ಕಂಟ್ರೋಲ್ ಮಾಡ್ತಾನೆ, ಸ್ಪೀಡ್ ಚೆಕ್ ಮಾಡ್ತಾನೆ, ಎಲ್ಲ ಕಂಟ್ರೋಲ್ ಮಾಡ್ಕೊತ ಬರ್ತಾನೆ. ಅದಕ್ಕೆ ಇಂಡಿಕೇಶನ್ ಕೊಟ್ಟಿದ್ದೀನಿ. ಅದು ಹೇಳಿದೆ ಹೋಗೋದು ಏನಾಗ್ತಿತ್ತು, ಹೋದ್ ಸಡನ್ ಹಾರ್ಶು ಕರ್ಬು ಪಲ್ಟಿ ಹೊಡೆದು ಬಿಡ್ತಾರೆ ಆ ಕಡೆ, ಹೌದಲ್ಲ, ಮೊದಲು ಹೇಳಬೇಕು ಯಾವಾಗಲೂ, ಅದು ನಮ್ಮ ಕರ್ತವ್ಯ. ಯಾರಿಗೆ ಕಾಣ್ ಎಷ್ಟರ ಫಾಲೋ ಮಾಡ್ತಿದ್ದಾರೆ ಅಂತ ಕಾಣ್ರು ಕೂಡ ಎಷ್ಟರ ಫಾಲೋ ಮಾಡ್ತಿದ್ದಾರೆ. ಇವತ್ತು ದ್ವೈತಿಗಳ ಸಂಖ್ಯೆ ಭಾರಿ ಕಡಿಮೆ ಇದೆ. ಯಾರಿಗೆ, ಯಾವ ಗುರುಗಳಿಗೆ, ಯಾವ ಗುರುಗಳಿಗೆ ಅಲ್ಲ, ಅದು ಅವ್ರಿಗೆ ಏನಾಯ್ತು ಅವರಿಗೆ ಇಲ್ಲ, ಅವ್ರು ಯಾವ್ದು ಇನ್ನೊಂದು ಕಾರಣ ಬರುತ್ತೆ ನೋಡಿ, ಯಾರು ಹೇಳಿದ್ದಾರೆ ಇದನ್ನೆಲ್ಲ ಕೂಡ, ಹಿಂದೆ ದೊಡ್ಡ ಪರಂಪರೆ ಬೆಳಕೊ ಬಂದು ಅದ್ರ ಜೊತೆಗೆ ಗ್ರಂಥಗಳು ಸಪಾದಂತ ಲಕ್ಷಂ, ಒಂದು ಕಾಲ ಲಕ್ಷ ಗ್ರಂಥ ಬರೆದಿದ್ದಾರೆ, ಇಷ್ಟು ಜನ ಒಪ್ಪಿದ್ದಾರೆ, ಎಷ್ಟು ಜನ ಓದ್ತಿದ್ದಾರೆ, ಅಂದಮೇಲೆ ಸುಳ್ಳ, ಈ ಥರ ಯೋಚನೆ ಶುರುವಾಯಿತು. ಗೊತ್ತಾಯ್ತಾ, ಯಾವಾಗಲೂ ಸುಮ್ಮನೆ ಇದ್ದರೆ ನಮ್ಗೆ ಸಮಸ್ಯೆ ಬರೋದಿಲ್ಲ, ತುಂಬ ಜನ ಹೇಳಿದಾಗ ನಮ್ಗೆ ಯೋಚನೆ ಬರುತ್ತೆ. ನಾವು ಈ ಉದಾಹರಣೆ ಇವತ್ತು ಹಾಲು ತೊಗೊಂಡ್ಬಿಡ್ತೀವಿ ಅಂತ ತಿಳ್ಕೊಬೋಣ, ನೀವು ಏನು ಹೇಳ್ತಾ ಇರೋ, ಎಷ್ಟು ಹಾಲು ಅಲ್ಲೇ ಅಲ್ಲ ಅಂತ ಹೇಳ್ತಾರೆ, ಹಾಲಿನ ಒಂದು ಪಾಯಿಂಟ್ ಸಮಥಿಂಗ್ ಕೂಡ ಕಂಟೆಂಟ್ ಇಲ್ಲ ಅದರೊಳಗೆ, ಎಲ್ಲ ಮಿಕ್ಸ್. ನಮ್ಗೆ ಅವಾಗ ಏನು ಡೌಟ್ ಬರುತ್ತಾಗ, ನಿಜವಾದ ಹಾಲು ನೋಡಿದಾಗಲೂ ಕೂಡ ಇದು ಹಾಗೆ ಅಂತ ಅನಿಸ್ಬಿಡುತ್ತೆ. ನಮ್ಮನ್ನು ಹಾಲು ಅಂತ ನಮ್ಗೆ ಎಷ್ಟು ನಂಬರೇ ತೊಗೊಂಡಾಗ ಮಾತ್ರ ಗ್ಯಾರಂಟಿ ಇರೋದು, ನಾವೇ ಹಸು ಕಟ್ಟಿ ನಾವೇ ಕರೆದ ಮಾತು ಹೇಳ್ಬೋದೆ ಹೊರತು ಹೇಳೋಕ್ಕಾಗೋದಿಲ್ಲ. ಅವ್ರು ಹೇಳ್ಬಿಟ್ಟಿದ್ದಾರೆ ಈಗಾಗಲೇ, ಆ ಥರ ಭ್ರಮೆ ಬರುತ್ತೆ, ಆ ಭ್ರಮೆ ಬಂತವರು. ಅದು ಹೋಗ್ಲಿಕ್ಕೆ ಏನು ಮಾಡಬೇಕಾಯ್ತು, ಆಚಾರ ಹತ್ರ ಹೋಗಿ ಪಾಠಕ್ಕೆ ವಾದ ಎಲ್ಲ ಡಿಸ್ಕಷನ್ ಮಾಡಿದ್ಮೇಲೆ ಗಟ್ಟಿ ಆಯಿತು, ಸರಿ ಅಂತ ಗೊತ್ತಾಯಿತು. ಅದು ಅದರಿಂದ ಏನಾಯಿತು ಅಂದ್ರೆ, ಒಟ್ಟಿನ ಮೇಲೆ ನಮ್ಗೆ ಪೂರ್ತಿ ಗೊತ್ತಿಲ್ಲದೆ ಹೋದರೂ ಕೂಡ ಸೂಚನೆ ಕೊಟ್ಟರು ಕೂಡ ಹೆಲ್ಪ್ ಆಗೇ ಆಗುತ್ತೆ. ಆದ್ದರಿಂದ ಅದಕ್ಕೆ ವಾಯುಸ್ತುತಿ ಇವನೇ ಬರೋದಿಲ್ಲ, ಮಗನೇ ವಾಯುಸ್ತುತಿ ಕಲಿ ಅಂತ ಹೇಳಿದ, ಪುಣ್ಯ ಬಂತಾ ಇಲ್ಲ, ಮಗ ಕಲ್ತು ಬಿಟ್ಟ, ಅವನು ಹೇಳಿದ್ದಕ್ಕೆ ಕಲ್ತ್ಕೊಂಡ, ಆ ಪುಣ್ಯವನಿಗೆ ಬಂತು ಹೇಳಿದ್ದಕ್ಕೋಸ್ಕರ ಹೋಗ್ಲಿ, ತಾಯಿ ಹೇಳಿದ್ದು ಕಲಿ ಅಂತ ಹೇಳಿ, ಅವ್ರಿಗೆ ಪುಣ್ಯ ಬಂತು, ತಾನು ಹೇಳೋಕ್ಕಿಲ್ಲ, ಅವ್ರು ಹೇಳಿದ ಪುಣ್ಯ ಬಂದ್ಬಿಡ್ತು, ಗಾಯತ್ರಿ ಮಂತ್ರ ಮಾಡು ಅಂತ ಹೇಳಿದ್ಲು, ಆ ಪುಣ್ಯ ಬಂತು. ಪುಣ್ಯ ಯಾವ ರೀತಿ ಬರುತ್ತೆ ಅಂಬುದಕ್ಕೆ ಲೋಕದಲ್ಲೇ ಕಾಮನ್ ಸೆನ್ಸ್ ಹೇಳುತ್ತದೆ, ಯಾರು ಹೇಳಿರ್ತಾರೋ ಅಂತ ತಕ್ಷಣ ನೆನೆಸ್ಕೋತಾರೆ, ಅವ್ರು ಹೇಳಿದ್ದಕ್ಕೆ ಒಳ್ಳೆಯದಾಯ್ತು ಅಂತ. ಅದರಿಂದ ಗೊತ್ತಿಲ್ಲ ಅಂತ ಬಿಡಬೇಕಾಗಿಲ್ಲ. ಕಥಂ ತಚ್ಛಬ್ದ ನಿವೃತ್ತಿ ಜ್ಞಾನ ಮಾತ್ರೇಣ ಸರ್ವ ಪಾಪ ಕ್ಷಯ ಸ್ಯಾತ್, ಶಬ್ದಾಂತ ನಿವೃತ್ತಿ ಜ್ಞಾನೇನ ತದಭಾವಾದಿತಿ. ಅದೇ ರೀತಿಯೇ ನಾರಾಯಣಾದಿ ನಾಮಗಳಿಗೆ ನಿವೃತ್ತಿ ಜ್ಞಾನ ಮಾತ್ರದಿಂದ ಸರ್ವ ಪಾಪ ಕ್ಷಯ ಆಗುತ್ತೆ ಅಂತ ಹೇಗೆ ಹೇಳಿದ್ದಾರೆ, ಅಜಾಮಿಳಾದಿಗಳಲ್ಲಿ ಹಾಗೆ ಕಂಡಿದೆ. ಅದೇ ರೀತಿಯೇ ಮಹಾಭಾರತಕ್ಕೆ ಕೂಡ ಹೇಳಿರೋದ್ರಿಂದ ನಾರಾಯಣ ಸರ್ವೋತ್ತಮನಾಗಿರೋ ಹಾಗೆ ಮಹಾಭಾರತ ಏನಾಗಿದೆ, ಸರ್ವೋತ್ತಮ ಶಾಸ್ತ್ರವಾಗಿದೆ ಅಂತ ಹೇಳಿ, ಸರ್ವೋತ್ತಮ ಶಾಸ್ತ್ರವಾಗಿದೆ, ಅದು ಒಪ್ಪಲೇಬೇಕು. ಕಥಂ ತಚ್ಛಬ್ದ ನಿವೃತ್ತಿ ಜ್ಞಾನ ಮಾತ್ರೇಣ ಸರ್ವ ಪಾಪ ಕ್ಷಯಶ್ಚಾತ್, ಇಂಥ ಹಿರಿಮೆ ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು, ಇಂಥ ಹಿರಿಮೆ ಇಲ್ಲದೆ ಹೋಗಿದ್ರೆ ಯಾರು ಮಾತಾಡ್ತಿರಲಿಲ್ಲ, ಅಷ್ಟಿದೆ ಅಂತಾನೆ ಹೇಳಿರೋರು, ಅದನ್ನು ಒಪ್ಪಿಕೋಬೇಕು. ಸ್ಯಾತ್ ಶಬ್ದಾಂತರ ನಿವೃತ್ತಿ ಜ್ಞಾನೇನ ತದಭಾವಾದಿತಿ, ಶಬ್ದಾಂತರ ನಿವೃತ್ತಿ ಜ್ಞಾನೇನ ತದಭಾವಾದಿತಿ. ಶಬ್ದಾಂತರ ನಿವೃತ್ತಿ ಜ್ಞಾನ, ಶಬ್ದಾಂತರ ಬೇರೆ ಶಬ್ದಗಳು, ಬೇರೆ ಶಬ್ದಗಳನ್ನ ಅರ್ಥ ಮಾಡಿಕೊಂಡಾಗ ಇಂಥ ಫಲ ಹೇಳಿಲ್ಲ, ಮಹಾಭಾರತ ಅರ್ಥ ಮಾಡಿಕೊಂಡು ಹೇಳಿದ್ದಾರೆ, ಅಂದರೆ ವ್ಯತ್ಯಾಸ ತೋರಿಸಿದ್ದಾರೆ ಅಂತ. ಒಬ್ರು ಬಂದ ಭಾರಿ ದುಡ್ಡು ಕೇಳಿದ, ಅವನೇನು ಇಲ್ಲ ದುಡ್ಡು ಬಂದು ಒಂದು ವಜ್ರದಿಂದ ಕೊಟ್ಬಿಟ್ಟ ಅಷ್ಟೇ. ನೋಡೋರಿಗೆ ಏನಿಸ್ತು, ದುಡ್ಡು ಕೊಟ್ಟೇ ಇಲ್ಲ ಅವನು, ನಮಸ್ಕಾರ ಮಾಡಿ ಹೋಗ್ಬಿಟ್ಟು ಅವ್ನು ಇಸ್ಕೊಂಡವನು. ಅರೆ ದುಡ್ಡೇ ಕೊಟ್ಟಿಲ್ಲ ಯಾಕೆ ಹೇಳ್ತಾನೆ ಅವನಿಗೆ ಗೊತ್ತು, ಈ ವಜ್ರ ಎಷ್ಟು ದುಡ್ಡು ಕೊಟ್ಟರು ಕೂಡ ಇದಕ್ಕೆ ಈಕ್ವಲ್ ಆಗ್ತಿದ್ದಿಲ್ಲ ಅಂತೇಳಿ ಅವನಿಗೆ ಗೊತ್ತಿಲ್ಲ. ಅದು ಅವ್ರಿಗೇನಿಸ್ತು, ಏನು ದುಡ್ಡು ಕೇಳಿದಕ್ಕೆ ಏನೋ ಕೊಟ್ಟ ತೊಗೊಂಡು ಹೋಗ್ಬಿಟ್ಟಲ್ಲ ಅಂತೇಳಿ. ಆ ರೀತಿ ಆಗಿದೆ ಮಹಾಭಾರತ ಆದಿ ಶಬ್ದಗಳು ಎಂಥವು ಅಂದರೆ ಅರ್ಥ ಮಾಡಿಕೊಂಡವರಿಗೆ ಸರ್ವ ಪಾಪ ಕ್ಷಯ ಮಾಡ್ತಕ್ಕಂಥ ಅನುಗ್ರಹ ಮಾಡುತ್ತೆ, ಅದು ಗೊತ್ತಿಲ್ಲದವ್ರಿಗೆ ಅರ್ಥ ಆಗುತ್ತೆ. ಅದು ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ ಇನ್ನು ಮಹಾಭಾರತ ಮಹಿಮೆ ಮುಂದುವರಿಸ್ತಾ ಹೋಗ್ತಾರೆ. ಇದನ್ನು ಯಾತಕ್ಕೆ ಹೇಳ್ತಿದ್ದೇನೆ ಅಂದರೆ ಇಂಪಾರ್ಟೆಂಟ್ ಆಚಾರ ಬರೆದಿತ್ತು. ಇದು ಗೀತಾ ಭಾಷ್ಯಕ್ಕೆ ಶಂಕರ ಭಾಷ್ಯನೂ ಇದೆ, ರಾಮಾನುಜ ಭಾಷ್ಯನೂ ಇದೆ. ಆದರೆ ಯಾರು ಕೂಡ ಮೊದಲು ಏನು ಮಾಡಲಿಲ್ಲ, ಆ ಭಯೋ ಗೀತಾ ಶ್ರೇಷ್ಠ ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಲಿಲ್ಲ. ಗೀತಾ ಭಾರಿ ಶ್ರೇಷ್ಠ, ಅದು ವ್ಯಾಖ್ಯಾನ ತಿಳ್ಕೋಬೇಕು ಅದೇನೂ ಇಲ್ಲ, ಶುರು ಮಾಡಿದ್ದೇ ಕೆಲಸ. ಕೃಷ್ಣ ದೇವರು ಅಂತ ಮಾತು ಉಪಯೋಗಿಸೋದಿಲ್ಲ, ವೇದವ್ಯಾಸರು ವೇದ ದೇವರು ಅಂತ ಹೇಳೋದಿಲ್ಲ. ಮತ್ತೇನು ಮತ್ತೆ ಶಿಷ್ಯರು ಏನು ಬಂದಾಗಾಯ್ತು ಅದರಿಂದ, ಆಚಾರ್ಯ ಎಲ್ಲ ತಿಳಿಸ್ಕೊಡ್ತಾರೆ. ಮತ್ತು ಗ್ರಂಥದಲ್ಲಿ ಏನು ಹುಟ್ಟಿಸ್ತಾರೆ ಫಸ್ಟು, ಅದು ಮಹಾ ಅದು ಎಷ್ಟು ಶ್ರೇಷ್ಠ, ಅದರ ಬಗ್ಗೆ ಆಧಾರ ಹುಟ್ಟಿಸ್ತಾರೆ. ಆಧಾರ ಹುಟ್ಟಿಸ್ತಾರೆ ಏನು ಬರುತ್ತಾಗ ಓದಬೇಕು ಕೇಳಬೇಕು ಅನ್ನೋ ಭಾವನೆ ಬರುತ್ತೆ. ಅಂದರೆ ಆಚಾರ್ಯ ಪ್ರತಿ ಗ್ರಂಥಕ್ಕೂ ಮಾಡೋದು ಹಾಗೆ, ಬ್ರಹ್ಮಸೂತ್ರ ಭಾಷೆ ಬರೀತಾರೆ, ಏನೇನು ಹೇಳೋದಿಲ್ಲ. ವೇದವ್ಯಾಸರ ಹೆಸರು ಕೂಡ ಹೇಳೋದಿಲ್ಲ, ಬ್ರಹ್ಮಸೂತ್ರ ಭಾಷೆ ಬರೀತಾರೆ. ಉಪನಿಷತ್ ಭಾಷೆ ಬರೀತಾರೆ, ಋಷಿ ಮುನಿಗಳ ಹೆಸರು ಕೂಡ ಹೇಳೋದಿಲ್ಲ. ಅದು ಎಲ್ಲ ಕಡೆ ಲ್ಯಾಪ್ಸ್ ಇದೆಲ್ಲ ತಿಳ್ಕೊಬಿಟ್ಟಿದ್ದ ಆಚಾರ್ಯ ಅಂತಾರೆ. ಏನಾಯ್ತು ಇದು ಎಲ್ಲ ಅರ್ಥ ಆಯ್ತು ತಕ್ಷಣ. ಅವರು ಅದೇನಂತ ಹೇಳಿದ್ರು ಕೊಡಿಗೆ, ಅದನ್ನ ಕ್ರಕಚಮೇವ ಸತಾಂ ಚೇತಸ ಕಷ್ಟ ಶಾಸ್ತ್ರ, ಅದು ಗರಗಸದಷ್ಟು ಕೆಟ್ಟ ಶಾಸ್ತ್ರ ಅಂತ ಮನಸ್ಸಿಗೆ ಗಟ್ಟಿ ಆಯಿತು. ಇದೆಲ್ಲ ವಿಷಯ ಹೇಳಿದ ಹೋದಾಗ ಎಷ್ಟು ಬೇಜಾರಾಗುತ್ತಲ್ಲ, ಆ ರೀತಿ ಆಯ್ತು. ವಿದ್ಯಾಧರಾಜರ ಯಾವ ಗ್ರಂಥನ ಎರಡು ಬರೆದಿದ್ದಾರೆ, ಒಂದು ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯ ಭಾಷ್ಯ, ಮತ್ತೆ ಭಗವದ್ಗೀತ ಎರಡು ಬರೆದಿದ್ದಾರೆ. ಜೈತೀರ್ಥ ಸಾಕ್ಷಾತ್ ಶಿಷ್ಯರು, ಇವತ್ತು ಅವರ ಆರಾಧನೆ, ಇವತ್ತು ವಿಜಯಧ್ವಜರ ಆರಾಧನೆ, ಇವತ್ತು ವಿಜಯ ವಿದ್ಯಾಧರಾಜರ ಆರಾಧನೆ, ಪರಶುರಾಮ ಜಯಂತಿ, ಅಕ್ಷಯ ತೃತೀಯ, ನಾಲ್ಕು ದೊಡ್ಡ ಪರ್ವಕಾಲಗಳು. ಸಾಯಂಕಾಲ ಇದೆ ಪ್ರವಚನ ಯಾವುದು ಇದೆ ಎರಡು ಪ್ರಿಂಟು ಆಗಿದೆ, ಎರಡು ಪ್ರಿಂಟ್ ಆಗಿದೆ. ಭಗವದ್ಗೀತಾನು ಪ್ರಿಂಟ್ ಆಗಿದೆ, ಇದು ಪ್ರಿಂಟ್ ಆಗಿದೆ. ಭಗವದ್ಗೀತಾ ಫಸ್ಟ್ ಟೈಮ್ ಪ್ರಿಂಟ್ ಮಾಡಿದ್ದು ನಮ್ಮಿದ್ರಿಂದ ಪ್ರಿಂಟ್ ಆಗಿದೆ, ಮೂರ್ನಾಲ್ಕು ವರ್ಷ ಆಯಿತು. ಅಲ್ಲಿ ಎರಡು ಮೂರು ಸಲ ಪ್ರಿಂಟ್ ಆಗಿಬಿಟ್ಟಿದೆ, ಪ್ರಿಂಟ್ ಆಗಿ ಮತ್ತೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದು ಗೀತಾಭಿವೃದ್ಧಿ. ಪಾಠ ಕೂಡ ಆಗಿದೆಯಲ್ಲ ಅಲ್ಲಿ, ಪಾಠ ಕೂಡ ಆಗಿದೆ. ಆಮೇಲೆ ಇದು ಅಷ್ಟೇ, ಇದರಲ್ಲಿ ಸಿಕ್ಕಿತ್ತು ವಿಷ್ಣು ಸಹಸ್ರ ನಮಗೆ ಸಿಕ್ಕಿತ್ತು. ಅದನ್ನ ಇವರು ನಮ್ಮ ಪರಮ ಪೂಜ್ಯ ವಿದ್ಯಾಮಾನ್ಯ ತೀರ್ಥರು ಪ್ರಿಂಟ್ ಮಾಡಿಸಿದ್ರು, ಅದು ಪ್ರಿಂಟ್ ಆಗಿದೆ. ವಿದ್ಯಾಧರ ವಿಷ್ಣು ಸಹಸ್ರಾಮನು ಪ್ರಿಂಟ್ ಆಗಿದೆ, ಅದು ಪ್ರಿಂಟ್ ಆಗಿದೆ. ಅದು ಅವ್ರು ವಿದ್ಯಾಧರಾದ್ರು ಪ್ರಾಚೀನ ಮೊದಲು ಬರೆದವ್ರು ವಿದ್ಯಾಧರಾದ್ರು, ಆಮೇಲೆ ಇವೆಲ್ಲ ಬಂದು ಶೇಷಚಂದ್ರಿಕ ಆಚಾರ್ಯ ಬರೆದಿದ್ದಾರೆ, ತುಂಬ ಜನ 8-10 ಜನ ಬರೆದಿದ್ದಾರೆ ವ್ಯಾಖ್ಯಾನ. ಪ್ರಧಾನವಾದದ್ದು ಮೊದಲು ವಿದ್ಯಾಧರಾದ್ರು, ಅದಕ್ಕೆ ಮೂಲ ಶ್ರೀಮದ್ ಆಚಾರ್ಯರ ಎಲ್ಲ ಸರ್ವಮೂಲ ಗ್ರಂಥಗಳು ಬರೆದಾರೆ, ಸತ್ಸಂದ್ರ ಬರೆದಾರೆ. ಅದೇ ಈಗ ಹೆಚ್ಚು ಪಾಪುಲರ್ ಆಗಿ ಜನಕ್ಕೆ ಗೊತ್ತಿರೋದು ಅದೇ. ಓಂ ಜನ್ಮಾಧ್ಯಸ್ಯ ಯಥೋನ್ಮಯಾಧಿತ ರಥಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಚಂತಿ ಯಂ ಸೂರಯಃ.